यदितं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयर्कायित प्रभ हरिकथामृतसार गुरुगळ करुणदिन्दापणित केळुवे परम भगवद् भक्तरिदनादरदि केळुवदु कृष्ण. ಇವತ್ತು ವಾಮನಾವತಾರ ಭಾದ್ರಪದ ಶುಕ್ಲ ಪಕ್ಷದಲ್ಲಿ ದ್ವಾದಶಿಯಲ್ಲಿ ಶ್ರವಣ ನಕ್ಷತ್ರ, ಶ್ರವಣ ನಕ್ಷತ್ರ ಅಭಿಜಿತ್ ಮುಹೂರ್ತ ತನಕ ಇರಬೇಕು. ಆಮೇಲೆ ಅಲ್ಲಿ ಧನಿಷ್ಠ ನಕ್ಷತ್ರದ ಸ್ಪರ್ಶ ಇರಬೇಕು. ಅದ ಪ್ರೀವಿಯಸ್ ನಕ್ಷತ್ರ ಉತ್ತರಭಾದ್ರ ನಕ್ಷತ್ರದ ಸ್ಪರ್ಶ ಇರಬಾರದು. ಆ ದಿವಸದಲ್ಲಿ ವಾಮನ ಅವತಾರ ಮಾಡಿದ್ದ. ಸೊ ಈ ವಾಮನಾವತಾರ ಕತೆ, ವಾಮನಾವತಾರ ಅಂಬೋದು ಎಲ್ಲೋ ಒಂದು ದೇವಲೋಕದಲ್ಲಿ ನಡೆದ ಕಥೆಯಲ್ಲ. ವಾಮನ ಎಂಬ ರೂಪ, ವಾಮನಾವತಾರ ನಮ್ಮಲ್ಲಿ ಆಗಬೇಕು. ನಮ್ಮಲ್ಲಿ ಇರುವಂತ ಈ ಅಸುರರ ಕಾಟ, ನಮ್ಮ ಪಾಪದಿಂದ ಅಸುರರ ಪ್ರೇರಣೆಯಿಂದ ನಾವು ಮಾಡುವಂತ ಈ ಕೆಟ್ಟ ಕೆಲಸಗಳೆಲ್ಲ ಹೋಗಿ ದೇವತೆಗಳ ಸನ್ನಿಧಾನ ಆಗಬೇಕು. ದೇವತೆಗಳ ಸನ್ನಿಧಾನ ಆದಾಗ ಅಲ್ಲಿ ವಾಮನ ರೂಪಿಯಾದಂತ ಭಗವಂತ ನಮ್ಮಲ್ಲಿ ಆವಿರ್ಭಾವ ಆಗಬೇಕು. ಆದ ಕಾರಣದಿಂದ ಈ ವಾಮನಾವತಾರವನ್ನ ನಾವು ಆಚರಣೆ ಮಾಡ್ತೀರಿ, ಉಪವಾಸ ಇರ್ತೀರಿ. ಉಪವಾಸ ಇದ್ದು ವಾಮನ ಜಯಂತಿಯನ್ನ ನಾವು ಆಚರಣೆ ಮಾಡ್ತೀವಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ಭಾಗವತದಲ್ಲಿ ಅಷ್ಟಮ ಸ್ಕಂದದಲ್ಲಿ ಬರುತ್ತೆ. ಅಷ್ಟಮ ಸ್ಕಂದದಲ್ಲಿ ಹೇಳುವಾಗ ಹೇಳ್ತಾರೆ, ಹೇಗೆ ಹೇಗೆ ಬಲಿಚಕ್ರವರ್ತಿಗೆ ಸಮುದ್ರ ಮತನ ಆಯಿತು ಮತ್ತು ಅಮೃತವನ್ನ ದೇವತೆಗಳು ತಕೊಂಡಿದ್ದಾರೆ, ಇದ್ರನು ಹೇಗೆ ಈ ಬಲಿಚಕ್ರವರ್ತಿಗೆ ಇಷ್ಟು ಒಂದು ಪ್ರಭಾವ ಬಂತು, ಇಷ್ಟು ಒಂದು ದೇವತೆಗಳೆಲ್ಲ ಓಡೋಡಿ ಹೋಗ್ತಾರೆ ಅವನನ್ನ ನೋಡಿ, ಮತ್ತು ಇಷ್ಟು ಒಂದು ಆಕ್ರಮಣ ಮಾಡುತ್ತಾನೆ, ಮತ್ತು ದೇವರು ಬಂದು ಅವನನ್ನ ಉದ್ಧಾರವೂ ಮಾಡ್ತಾನೆ, ತ್ರಿವಿಕ್ರಮ ಅವತಾರ ತಾಳಿ ಉದ್ಧಾರವೂ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಮೂಲತಃ ಆ ಬಲಿಚಕ್ರವರ್ತಿ ಕರ್ಬುಜ ದೇವತೆಯಾಗಿದ್ದಾನೆ, ಅವನಲ್ಲಿ ಬಲಿ ಎಂಬ ರಾಕ್ಷಸನ ಆವೇಶ ಇರುತ್ತೆ. ಆ ರಾಕ್ಷಸನ ತೆಗಿಬೇಕು, ಅವನಿಂದ ಅವನನ್ನ ಉದ್ಧಾರ ಮಾಡಬೇಕು ಅಂತಾನೆ ಅವತಾರ ದೇವರು ಮಾಡ್ತಾನೆ. ಹಾಗೇನೆ ನಾವು ಸುಜೀವಿಗಳು, ನಮ್ಮನ್ನ ದೇವರು ಉದ್ಧಾರ ಮಾಡ್ತಾನೆ. ಸೊ ಇದಕ್ಕೆ ಅವರು ಮೊಟ್ಟ ಮೊದಲನೇ ಏನು ಮಾಡುತ್ತಾರೆ ಅಂದ್ರೆ, ಆ ಒಂದು ಬಲಿಚಕ್ರವರ್ತಿಯಲ್ಲಿ ಆ ಒಂದು ಸಾಧು ಸಂಘ ಅಂಬೋ ಆ ಭಾಗವತ ಧರ್ಮ ಇದೆ, ಆ ಕಾರಣದಿಂದ ತನಗೆ ಎಲ್ಲ ಸಂಪತ್ತು ಎಲ್ಲ ಹೋದ ಮೇಲೆ ಸಮುದ್ರ ಮತನ ಕಾಲ ಆದ ಮೇಲೆ ಎಲ್ಲ ಸಂಪತ್ತನ್ನು ಕಳ್ಕೊಳ್ತಾನೆ. ಆವಾಗ ಶುಕ್ರಾಚಾರ್ಯರ ಹತ್ರ ಹೋಗ್ತಾನೆ, ಶುಕ್ರಾಚಾರ್ಯರಿಗೆ ಸೇವೆ ಮಾಡ್ತಾನೆ, ಸಾಧು ಸಂಘ ಮಾಡ್ತಾನೆ. ಅಂದ್ರೆ ಶುಕ್ರಾಚಾರ್ಯರು ಆ ಭೃಗುವಂಶದಲ್ಲಿ ಬಂದವರು. ಸೊ ಭೃಗುವಂಶದಲ್ಲಿ ಇರುವಂತ ಋಷಿ ಮುನಿಗಳು ಎಲ್ಲ ಆ ಕುಲದಲ್ಲಿ ಬಂದವರು, ಎಲ್ಲರಿಗೇನು ಸೇವೆ ಮಾಡುತ್ತಾನೆ ಈ ಬಲಿಚಕ್ರವರ್ತಿ. ಆದ ಕಾರಣದಿಂದ ಇವನು ಸುಜೀವಿಯಾಗಿಯೇ ಇದ್ದಾನೆ, ಅವನಿಗೆ ಉದ್ಧಾರ ಮಾಡ್ಬೇಕು. ಯಾವಾಗ್ಲೂ ದೇವರು ಹಾಗೆ ಮಾಡ್ತಾನಂತ, ಸಾಧು ಸಂಘ ನಮ್ಮ ಉದ್ಧಾರಕ್ಕೆನೆ ಈ ಸಾಧು ಸಂಘವನ್ನ ಕೊಡ್ತಾನಂತ ಹೇಳ್ತಾರ. ಪ್ರಹ್ಲಾದರ ಜನಗೇನು ನಾರದರು ಬಂದ್ರು, ಮತ್ತು ಧ್ರುವನಿಗೇನೂ ನಾರದರು ಬಂದ್ರು, ನಮಗೇನು ನಾರದರು ಬರ್ತಾರ. ನಾರದರು ಹೇಗೆ ಬರ್ತಾರೆ ಅಂದ್ರೆ, ನಾರದರು ಅಂದ್ರೆ ನಾರಂ ದದಾತಿ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಈ ಸಾಧುಗಳು ಸಿಕ್ಕೋದಿಲ್ಲ, ನಮ್ಮ ಬುದ್ಧಿಗೆ ಒಂದು ದೊಡ್ಡವರ ಮೂಲಕವಾಗಿ ಪ್ರೇರಣೆ ಕೊಟ್ಟು ನಮಗೆ ಉದ್ಧಾರ ಮಾಡ್ತಾರೆ. ಇಲ್ಲಿ ಬಲಿಚಕ್ರವರ್ತಿ ಕರ್ಮಜ ದೇವತೆ ಉತ್ತಮ ಕಕ್ಷದಲ್ಲಿ ಇದ್ದಾನೆ, ಅವನಿಗೆ ಸಾಕ್ಷಾತ್ತಾಗಿ ಋಷಿ ಮುನಿಗಳ ಆ ಒಂದು ಸಂಪರ್ಕ ಆಗತ್ತ, ಸೇವೆ ಮಾಡುತ್ತಾನೆ. ಆವಾಗ ವಿಶ್ವಜಿತ್ ಎಂಬೋ ಒಂದು ಯಾಗವನ್ನ ಅವನಿಂದ ಮಾಡುತ್ತಾರೆ ಶುಕ್ರಾಚಾರ್ಯರು. ಅನೇಕ ಋತ್ವಿಕಗಳು, 16 ಋತ್ವಿಕಗಳು ನಾವು ಇದನ್ನ ನೋಡಿದ್ದೀವಿ. 4 4 4 4 ಅಂತ 16 ಋತ್ವಿಕಗಳ ಮೂಲಕವಾಗ ಈ ಒಂದು ಯಾಗವನ್ನ ಮಾಡಿದ್ದಾಗ ಆ ಯಾಗದಿಂದ ಅನೇಕ ಒಂದು ವೈಭವಗಳು ಎಲ್ಲವೂ ಬರುತ್ತೆ. ಇಂದ್ರನಿಗೆ ಏನೇನಿದೆಯೋ ಆ ತರನೇ ಇವನಿಗೇನೋ ಬರುತ್ತೆ, ಕುದುರೆಗಳು ಬರುತ್ತೆ, ಮತ್ತು ಅವನಿಗೆ ದಿವ್ಯ ಧನುಷು ಬರುತ್ತೆ, ಆಮೇಲೆ ದಿವ್ಯ ತೂಣೇರು ಬರುತ್ತೆ, ಮತ್ತು ದಿವ್ಯವಾದ ಕವಚ ಬರುತ್ತೆ, ಮತ್ತು ಒಂದು ದಿವ್ಯ ಶಂಖ ಬರುತ್ತಂತ. ದಿವ್ಯ ಶಂಕ ಇತ್ಯಾದಿ ಎಲ್ಲ ಇವನಿಗೆ ಬರುತ್ತಂತ. ಮತ್ತು ಅಲ್ಲಿ ಬಂದು ಪಿತಾಮಹರಾದಂತ ಪ್ರಹ್ಲಾದರೂ ಬಂದು ಅವನಿಗೆ ಆಶೀರ್ವಾದ ಮಾಡ್ತಾರಂತ. ದೇವ ಋಷಿ ಮುನಿಗಳ ಆಶೀರ್ವಾದ ಇರತ್ತೆ. ಈ ಒಂದು ಬಲದಿಂದ ಅವನು ಅಮರಾವತಿಗೆ ಹೋಗ್ತಾನಂತ, ಅಮರಾವತಿ ಪಟ್ಟಣಕ್ಕೆ ಹೋಗ್ತಾನೆ, ಇಂದ್ರನ ಪುರಕ್ಕೆ ಹೋಗ್ತಾನೆ. ಇಂದ್ರನ ಪುರ ಆವಾಗ ಎಲ್ಲ ಸಂಪತ್ತಿನಿಂದಲೂ ಕೂಡಿರುವಂತದ್ದಾಗಿರತ್ತೆ. ಅಲ್ಲಿ ಏನು ವಿಶೇಷ ಅಂದ್ರೆ, ಇಂದ್ರನ ಅಮರಾವತಿಯಲ್ಲಿ ಒಳಗೆ ಹೋಗಬೇಕಂದ್ರೆ ಅದು ಸಾಮಾನ್ಯ ಜನರಿಗೆ ಸಾಧ್ಯವೇ ಇಲ್ಲ ಅಂತ ಆ ತರ ಇತ್ತಂತ. ಇವನು ಹೇಗೆ ಪ್ರವೇಶ ಮಾಡಿದ ಅಂದ್ರೆ, ಇವನು ಅಮರಾವತಿಗೆ ಹೊರಗೆ ನಿಂತು, ಈ ದೈತ್ಯ ಸೈನ್ಯ ಎಲ್ಲ ಹೊರಗೆ ನಿಂತಾಗ ಈ ಶಂಖದಿಂದ ಅವನು ನಾದ ಮಾಡ್ತಾನೆ. ಈ ಶಂಖನಾದವನ್ನ ಕೇಳಿದ ತಕ್ಷಣ ಆ ಇಂದ್ರ ಮತ್ತು ಅನೇಕ ಅಲ್ಲಿ ಇರುವಂತಹ ದೇವತೆಗಳಿಗೆ ಅಲ್ಲಿ ಒಂದು ವಿಶೇಷ ಶಕ್ತಿ, ವಿಶ್ವಜಿತ್ ಯಾಗದಿಂದ ಬಂದ ಆ ದೇವರ ಶಕ್ತಿ ಅವರಿಗೆ ಕಿವಿಗೆ ಬೀಳತ್ತಂತ. ಓಡಿ ಬರ್ತಾರೆ, ಓಡಿ ತಮ್ಮ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರ ಹತ್ರ ಬಂದು ಕೇಳ್ತಾನೆ, ಏನ್ ಮಾಡೋದು, ಹೀಗೆ ಬಂದಿದ್ದಾನಲ್ಲ, ಈ ಒಂದು ಶಂಖನಾದ ನಮ್ಮನ್ನ ಭಯಗೊಳಿಸುತ್ತ ಅಂತ ಇಂದ್ರ ಮತ್ತು ಶಚಿದೇವಿ ಇವರೆಲ್ಲಾನು ಹೇಳ್ತಾರಂತೆ. ಆವಾಗ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ಏನು ಮಾಡಕ್ ಆಗೋದಿಲ್ಲ, ಅವನಿಗೆ ಆ ಒಂದು ಗುರುಗಳ ಬಲ, ಗುರು ಬಲ ಇದ್ದ, ಗುರು ಅಂದ್ರ ಇಲ್ಲಿ ಇರುವಂತ ಸಾಧು ಋಷಿ ಮುನಿಗಳ ಬಲ ಮತ್ತು ಭೃಗುವಂಶದಲ್ಲಿ ಬಂದವರ ಎಲ್ಲ ಆ ಬಲ ಇದ. ಆ ಒಂದು ಶಂಖನಾದದಿಂದ ಅವನಿಗೆ ಎಲ್ಲವೂ ಬಂದಿದ. ಅವನನ್ನ ಸೋಲಾಡಿಸೋದು ಸಾಧ್ಯವೇ ಇಲ್ಲ, ಅಸಾಧ್ಯ. ಸೊ ಆದ ಕಾರಣದಿಂದ ನೀವು ಈ ಒಂದು ಸ್ವರ್ಗವನ್ನೇ ತ್ಯಾಜ್ಯ ಮಾಡಬೇಕು, ನಿಮ್ಮ ನಿಮ್ಮ ಪದವಿ ಎಲ್ಲವನ್ನೂ ತ್ಯಾಜ್ಯ ಮಾಡಿ ಸೂಕ್ಷ್ಮ ರೂಪದಿಂದ ನೀವು ಹೋಗಬೇಕು. ಬಿಕಾಸ್ ಜಯ ಅವನ ಅವನ ಬಾಗಿಲಲ್ಲೇ ಇದೆ, ಅವನ ಕಡೆಯೇ ಇದೆ, ಗುರುಬಲದಿಂದ ಅವನ ಕಡೆ ಇದೆ ಅವನಿಗೆ. ಇವಾಗ ನಿಮ್ಮ ಕಾಲ ಇಲ್ಲ ಅಂತ ಹೇಳಿದ ಕೂಡಲೇ ಆ ದೇವತೆಗಳು ಎಲ್ಲರೂ ತಮ್ಮ ತಮ್ಮ ಸೂಕ್ಷ್ಮ ರೂಪವನ್ನ ತಾಳಿ ಆ ಸ್ವರ್ಗದಿಂದ ಅದೃಶ್ಯರಾಗ್ತಾರೆ. ಮತ್ತು ಈ ಬಲಿಚಕ್ರವರ್ತಿ ಅಲ್ಲಿ ಹೋಗಿ ಆ ಸಿಂಹಾಸನದಲ್ಲಿ ಕುಳಿತು ಈ ಮೂರು ಲೋಕವನ್ನು ಅವನು ಆಳುತ್ತಾನಂತ. ಬಲಿಚಕ್ರವರ್ತಿ ಬ್ರಾಹ್ಮಣರನ್ನ ಅವನು ಸೇವೆ ಮಾಡಿಕೊಂಡು ಎಲ್ಲವೂ ಮಾಡ್ತಾ ಇದ್ದಾನಂತ. ಆ ಕಾಲದಲ್ಲಿ ಆ ಒಂದು ಅದಿತಿ ದೇವಿಗೆ ತುಂಬಾ ಮನಸ್ಸು ವ್ಯಥೆಯಾಗತ್ತೆ. ಏನು ದೇವತೆಗಳು, ನನ್ನ ಮಕ್ಕಳಾದಂತ ಈ ದೇವತೆಗಳು, ಯಾವಾಗ್ಲೂ ದೇವರ ಸೇವೆಯಲ್ಲೇ ಇರುವಂತ ಈ ದೇವತೆಗಳು ಕಣ್ಣಿಗೇನೂ ಕಾಣಿಸೋದಿಲ್ಲ, ಈ ತರ ಆಗಿದಲ್ಲ ಅಂತ ಮನಸ್ಸು ವ್ಯಥೆಯಾಗತ್ತಂತ. ಆವಾಗೆ ಕಶ್ಯಪ ಮುನಿಗಳು ಅವರು ತಪಸ್ಸು ಮಾಡ್ತಾ ಅವರು ಸಮಾಧಿಯಲ್ಲಿ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅವ್ರು ಸಮಾಧಿಯಲ್ಲಿ ಇರ್ತಾರೆ. ಸಮಾಧಿಯಿಂದ ಹೊರಗೆ ಬಂದು ನೋಡ್ತಾರೆ. ಆ ಒಂದು ಅದಿತಿ ದೇವಿಗೆ ಆ ಬೇಜಾರಾಗಿದೆ, ಏನು ಹೇಗೆ ಅಂತ ಕೇಳಿದ್ರೆ ಅವಳು ಹೇಳ್ತಾಳಂತ, ನಮ್ಮ ಮಕ್ಕಳಾದಂತ ಈ ದೇವತೆಗಳಿಗೆ ಸ್ಥಾನ, ಆ ಸ್ವರ್ಗ ಸ್ಥಾನ ಎಲ್ಲವೂ ಹೋಗ್ಬಿಟ್ಟಿದ. ಇಷ್ಟು ಸಮುದ್ರ ಮತನ ದೇವರ ಅನುಗ್ರಹ ಇದ್ದಾಗಲೂ ಹೀಗಾಯ್ತು ಅವರಿಗೆ, ಅವರು ಕಣ್ಣಿಗೆ ಮರೆವಾಗಿದ್ದಾರೆ. ಅದೇ ನನ್ಗೆ ವ್ಯಥೆ ಆಗ್ತಾ ಇದೆ, ದೈತ್ಯರು ಇದನ್ನ ಆಳ್ತಾ ಇದ್ದಾರೆ ಅಂತ. ಆವಾಗೆ ಕಶ್ಯಪರು ಹೇಳ್ತಾರಂತೆ, ಇದು ಎಲ್ಲವೂ ಭಗವಂತನ ಲೀಲೆ ಆಗತ್ತೆ, ಇದಕ್ಕೆ ಎಲ್ಲದಕ್ಕೇನು ನಿನ್ಗೆ ಅಭಿಮಾನ ಕಾರಣ ಆಗತ್ತ. ಭೇದದ ಜ್ಞಾನ ಅಂದ್ರೆ ಅದಿತಿಗೆ ಆ ಭೇದ ಜ್ಞಾನ ಇದ, ಜೀವ ಜಡ ವ್ಯತ್ಯಾಸ ಗೊತ್ತಿದೆ. ಇಲ್ಲಿ ಇದನ್ನ ಇಟ್ಟುಕೊಂಡು ಅವ್ರು ಹೇಳ್ತಾರೆ, ಜೀವ ಜಡ ವ್ಯತ್ಯಾಸ ಗೊತ್ತಿಲ್ಲ, ಮಾನ ಅಪಮಾನ ಆ ಒಂದು ರಿಲೇಶನ್ಶಿಪ್, ಮಗ ನನ್ನ ಮಗ ಅಂತ ರಿಲೇಶನ್ಶಿಪ್ ಎಲ್ಲವೂ ಬರ್ಲಕ್ಕೆ ಇದೇ ಕಾರಣ ನಮ್ಗೆ ಅಭಿಮಾನ. ಆ ಜಡ ದೇಹವನ್ನ ನಾವು ಜೀವರು ಅಂತ ಭಾವನೆ ಮಾಡಿಕೊಂಡು ಅದು ಮೂಲಕವಾಗ ಬರುವಂತ ಈ ಸಂಪತ್ತಾಗಲಿ, ಹೆಂಡತಿ ಮಕ್ಕಳು ಇದ ಮೇಲೆ ಅತೀ ಪ್ರೀತಿ ಮಾಡೋ ಮೂಲಕವಾಗೆ ಈ ಶೋಕ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ತಾರಂತೆ, ಇದಕ್ಕೆ ನೀನು ಭಗವಂತನನ್ನ ವಾಸುದೇವ ಮೂರ್ತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡು ಅಂತ ಹೇಳಿ ಹೇಳ್ತಾರಂತೆ. ವಾಸುದೇವ ಮೂರ್ತಿಯನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂಬೋದಕ್ಕೆ ಅಲ್ಲಿ ಹೇಳ್ತಾರ ಅವರು, ಒಂದು ವ್ರತವನ್ನ ನೀನು ಮಾಡಬೇಕು, ಪಯೋವ್ರತ ಅಂತ ಆ ವ್ರತ. ಈ ವ್ರತವನ್ನ ಬ್ರಹ್ಮದೇವರು ನನಗೆ ಹೇಳಿಸಿ ಕೊಟ್ಟಿದ್ದಾರೆ, ಯಾಕೆಂದ್ರೆ ಮಕ್ಕಳು ಹುಟ್ಟಬೇಕು, ಒಳ್ಳೆ ಸಂತತಿ ಮುಂದುವರಿಬೇಕು, ಈ ಸೃಷ್ಟಿ ಕ್ರಿಯಾ ನನ್ನ ಮೂಲಕವಾಗ ದೇವರು ಮಾಡಿಸ್ತಾ ಇದ್ದಾನೆ, ಇದಕ್ಕೆ ಬೇಕಾದ ಒಂದು ತಾಕತ್ತು ಅಧಿಕಾರ ಸಂಪಾದನೆಗೋಸ್ಕರ ನೀನು ಪಯೋವ್ರತವನ್ನ ಮಾಡು ಅಂತ ಹೇಳಿದ್ದಾರೆ. ಆ ವ್ರತವನ್ನ ನಿನಗೆ ತಿಳಿಸಿಕೊಡ್ತೀನಿ, ನೀನು ಈ ಒಂದು ಶ್ರದ್ಧೆಯಿಂದ ಇದು ಮಾಡಿದ್ರೆ ದೇವರ ಅನುಗ್ರಹ ನಿನಗೆ ಆಗತ್ತ ಅಂತ ಹೇಳ್ತಾರೆ. ಅದು ಹೇಗೆ ಮಾಡಬೇಕು ಅಂದ್ರೆ ಅಲ್ಲಿ ಹೇಳ್ತಾರ, ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪ್ರತಿಪತ್ತಲ್ಲಿ ಶುರು ಮಾಡಿ 13 ದಿವಸಗಳು ತ್ರಯೋದಶಿ ತನಕ ಈ ವ್ರತವನ್ನ ನೀನು ಮಾಡಬೇಕು. ಈ ಏನು ಪಯೋವ್ರತ ಅಂದ್ರೆ ಏನು, ಭಗವಂತ ಕೊಟ್ಟ ಆ ಹಾಲು ಎಂಬುದು ಭಗವಂತ, ಸಪ್ರಾನ್ನದಲ್ಲಿ ಹಾಲು ಎಂಬುದು ಭಗವಂತ ವಿಶೇಷವಾಗಿ ಕೊಟ್ಟಿದ್ದಾನೆ. ಹಾಲನ್ನ ಇಟ್ಟುಕೊಂಡು ಹಾಲಲ್ಲಿ ಪಾಯಸ ಮಾಡಬೇಕಂತ, ಹಾಲು ಜೊತೆಯಲ್ಲಿ ಆ ಒಂದು ಶುದ್ಧವಾದ ಅಕ್ಕಿಯನ್ನ ಹಾಕಿ ಆ ಬೆಲ್ಲ ಹಾಕಿ ಮತ್ತು ಅದೇ ಆ ಜೊತೆಯಲ್ಲಿ ಬೆಲ್ಲ ಮತ್ತು ಇದು ತುಪ್ಪ ಇದು ಹಾಕಿ ಇದನ್ನ ಪಾಯಸವಾಗಿ ಮಾಡಿ ಇದನ್ನೇ ಆ ಹೋಮದಲ್ಲಿ ಹೋಮದ್ವಾರ ಅಗ್ನಿದ್ವಾರ ಇದು ಅರ್ಪಣ ಮಾಡಿ ಆ ಬ್ರಾಹ್ಮಣರಿದ್ರ ಅಟ್ಲೀಸ್ಟ್ 12 ಬ್ರಾಹ್ಮಣರು ಅಥವಾ 12 ಸಿಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ಬ್ರಾಹ್ಮಣರನ್ನ ಇಟ್ಟುಕೊಂಡು ಈ ದೇವರನ್ನ 9 ಶ್ಲೋಕಗಳನ್ನ ಅಲ್ಲಿ ಹೇಳ್ತಾರೆ. 9 ಶ್ಲೋಕದಲ್ಲಿ ಆ ಭಗವಂತನನ್ನ ವಿಶೇಷವಾದ ಪ್ರಾರ್ಥನೆ ಮಾಡಿ ಈ ವಾಸುದೇವ ಭಗವಂತನನ್ನ ನೀನು ಆರಾಧನೆ ಮಾಡಿ ಅದಕ್ಕೆ ನಿಯಮಗಳಿದೆ. ಇದು 13 ದಿವಸ ಮಾಡ್ಬೇಕು, 12 ದಿವಸ ಮಾಡಿ 13ನೇ ದಿವಸ ಆವತ್ತು ಎಲ್ಲರನ್ನು ಬ್ರಾಹ್ಮಣರನ್ನ ಕರೆದು ಎಲ್ಲ ಮಾಡಿಸ್ಬೇಕು. ಅದು ಸೊ ಇದು ಹೇಗೆ ಮಾಡಬೇಕು ಅಂದ್ರೆ ಭಗವಂತನಲ್ಲೇ ಶ್ರದ್ಧೆ ಇಡಬೇಕು ಮತ್ತು ವಿಷಯ ಸುಖವನ್ನ ತ್ಯಾಜ್ಯ ಮಾಡಬೇಕು. ಆಮೇಲೆ ನೆಲದಲ್ಲಿ ಮಲ್ಕೊಳ್ಳಬೇಕು ಮತ್ತು ಹಾಲಿನಿಂದ ಶೇಷ ದೇವರಿಗೆ ಅಭಿಷೇಕ ಮಾಡಿ ಮಿಕ್ಕಿದ ಹಾಲಿನಿಂದನೇ ಆ 12 ದಿವಸವೂ ನೀನು ಕಳೆಯಬೇಕು. ಇದಕ್ಕೆ ಹಿಂದಿನ ದಿವಸ ನೀನು ಏನ್ ಮಾಡಬೇಕು ಅಂದ್ರೆ ಮಾಘ ಮಾಸದ ಚತುರ್ದಶಿ ಅಮಾವಾಸ್ಯ ತಿಥಿ ಬರುತ್ತಲ್ಲ ಆ ದಿವಸದಲ್ಲಿ ನೀನು ವಿಶೇಷವಾಗಿ ಮೃತ್ತಿಕೆಯನ್ನು ತಂದು ಇಟ್ಟುಕೊಂಡು ಮೃತ್ತಿಕಾ ಸ್ನಾನ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಅನೇಕ ವ್ರತಗಳಲ್ಲಿ ಮೃತ್ತಿಕಾ ಸ್ನಾನ ಅಂತಾನೆ ಇದೆ. ಮೃತ್ತಿಕಾ ಸ್ನಾನ ಅಲ್ಲಿ ಏನ್ ಮಾಡ್ಬೇಕು, ಬರೀ ಮಣ್ಣನ್ನ ಹಚ್ಚಿಕೊಳ್ಳೋದು ಮೃತ್ತಿಕಾ ಸ್ನಾನ ಆಗೋದಿಲ್ಲ. ಅಲ್ಲಿ ವಿಶೇಷವಾಗಿ ಆ ಒಂದು ಧರಣಿ ದೇವಿಯನ್ನ ವಿಶೇಷವಾಗಿ ಭೂದೇವಿಯನ್ನ ಪ್ರಾರ್ಥನೆ, ಭೂದೇವಿ ನೀನು ನನಗೆ ಇರ್ಲಕ್ಕೆ ವಾಸವನ್ನು ಕೊಟ್ಟಿದ್ದೀಯ, ಅದು ಬರೀ ಮಣ್ಣಲ್ಲ ಭೂದೇವಿಯ ಒಂದು ಪ್ರತೀಕ, ಅದಲ್ಲಿ ಭಗವಂತ ಇದ್ದಾನೆ, ವರಾಹ ರೂಪ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಆ ವರಾಹ ರೂಪ ಭಗವಂತ ನೀನು ಈ ಒಂದು ಆ ಭೂಮಿ ಆ ಕಕ್ಷೆಯಿಂದ ಚ್ಯುತವಾಗಿ ರಸಾತಲಕ್ಕೆ ಹೋದಾಗ ನಿನ್ನ ಮೇಲೆ ತಂದು ಇಟ್ಟು ನಮಗೆ ಉದ್ಧಾರ ಆಗುವಂತೆ ಅವನು ಮಾಡಿದ್ದ, ಹಾಗೇನೆ ನಮ್ಮ ಪಾಪಗಳನ್ನು ಈ ದೇಹದಲ್ಲಿ ಇರುವಂತ ಏನೇನು ಪಾಪಗಳಿದೆಯೋ ಅದನ್ನೆಲ್ಲ ನೀನು ತೆಗೆದು ಬಿಡುಮ್ಮ ಅಂತ ಆ ಪ್ರಾರ್ಥನೆಯಿಂದ ಆ ಭೂದೇವಿಯಲ್ಲಿ ಇರುವಂತ ವರಾಹ ಅಥವಾ ತದಭಿನ್ನ ಹಯಗ್ರೀವ ರೂಪ ಅವನನ್ನ ಸ್ಮರಣೆ ಮಾಡುತ್ತಾ ಆ ಮೃತ್ತಿಕಾ ಸ್ನಾನವನ್ನ ಮಾಡಬೇಕು. ಮಾಡಿದ ಮೇಲೆ ಭಗವಂತನ ಗುಣಗಾನಗಳು 9 ಶ್ಲೋಕ ಕೊಟ್ಟಿದ್ದಾರೆ. ನಮೋ 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 ಅಂತ ನಮಮ ಅಂತ ಒಂದು ಅರ್ಥ, ಇನ್ನೊಂದು ಭಗವಂತನಿಗೆ ಆ ಸರ್ವ ಸಮರ್ಪಣ ಮಾಡುತ್ತಾ 9 ಶ್ಲೋಕಗಳನ್ನ ಹೇಳ್ತಾರೆ. ಈ 9 ಶ್ಲೋಕಗಳನ್ನ ಇಟ್ಟುಕೊಂಡು ವಾಸುದೇವ ದ್ವಾದಶ ಅಕ್ಷರ ಅಥವಾ ಅದರಿಂದ ಅರ್ಥ ಏನು ಸಿದ್ಧ ಆಗುತ್ತೋ ಅದನ್ನ ಸ್ಮರಣೆ ಮಾಡಬೇಕು. ಹೀಗೆ ಈ ವ್ರತವನ್ನ ಆಚರಣೆ ಮಾಡಬೇಕು. ಆಚರಣೆ ಮಾಡೋ ಕಾಲದಲ್ಲಿ ಯಾವ ಒಂದು ಜೀವಿಗೇನು ಹಿಂಸೆ ಮಾಡದೆ ಇರಬೇಕು, ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕು. ಸಾಯಂಕಾಲ ಹೊತ್ತು ಆವಾಗ ಆ ಗಾನ ನೃತ್ಯ ಏನೇನು ಇದೆಯೋ ಅದು ಮಾಡಬೇಕು. ಇನ್ ಶಾರ್ಟ್ ಭಗವಂತನಲ್ಲಿ ನೀನು ಮನಸ್ಸಿಟ್ಟು ಇದ್ರೆ ಭಗವಂತ ನಿನಗೆ ಒಲಿತಾನೆ. ಇಲ್ಲಿ ಏನು ಯಮ ಏನು ನಿಯಮ, ಯಮ ನಿಯಮ ಅಂದ್ರೆ ಬೇಸಿಕಲಿ ಯಮ ಅಂತ ಬರೋದು ಇದು ನಾವು ಇನ್ನೊಬ್ರು ಈ ಸಮಾಜದಲ್ಲಿ ನಾವು ಹೇಗೆ ಇರಬೇಕು, ನಮ್ಮಿಂದ ಇನ್ನೊಬ್ರಿಗೆ ಉಪದ್ರವ ಆಗದಂತೆ ಹೇಗೆ ಇರೋದು ಅಂಬೋದು ಯಮ. ಆದ್ರೆ ನಿಯಮ ಅಂದ್ರೆ ನಮ್ಮನ್ನ ನಾವು ನಿಯಂತ್ರಣ ಮಾಡಿಕೊಳ್ಳೋದು ನಿಯಮ ಆಗತ್ತೆ. ಸೊ ಇಲ್ಲಿ ಯಮ ನಿಯಮ ಏನು ಅಂದ್ರೆ ಪ್ರಸಿದ್ಧವಾದ ಯಮ ನಿಯಮ ಇಟ್ಟುಕೊಂಡನು ಮುಖ್ಯತಃ ಭಗವಂತನ ಪ್ರೀತಿ. ಎರಡು ಕಡೆನೂ ಯಮವೂ ಭಗವಂತನ ಪ್ರೀತಿ ಇರಬೇಕು, ಒಳಗೇನು ಭಗವಂತನ ಪ್ರೀತಿ ಮಾಡುತ್ತಾ ಅವನ ಪ್ರೀತಿಗೋಸ್ಕರ ಇದನ್ನೇ ಗುರಿಯಾಗಿ ಅಂದ್ರೆ ಕಾಮ್ಯ ಫಲವನ್ನ ಬಯಸಬಾರದು ಅಂತ ಇದರ್ಥ. ಸೊ ಭಗವಂತನ ಪ್ರೀತಿಗೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತ ಅಂತ ಹೇಳ್ತಾರೆ. ಸೊ ಇವಳು ಆದಿತ್ಯ ದೇವಿನು ಹಾಗೆ ಮಾಡ್ತಾಳ. ಅವಳು ಏನ್ ಮಾಡ್ತಾಳಂದ್ರೆ ತನ್ನ ತನ್ನ ಬುದ್ಧಿ ಅದೇ ಹೇಳ್ತಾರಜ್ಜಿ, ಆ ದೇಹವನ್ನೇ ಒಂದು ರಥ ಅಂತ ಭಾವನೆ ಮಾಡಿಕೊಂಡು ಅದಕ್ಕೆ ಸಾರಥಿ, ಆ ಬುದ್ಧಿಯಲ್ಲಿ ಇರುವಂತ ಬ್ರಹ್ಮದೇವರನ್ನ ಸಾರಥಿ ಅಂತ ಭಾವನೆ ಮಾಡಿ, ಅಂದ್ರೆ ತಾನು ನಾಹಂ ಕರ್ತ ಹರಿಕರ್ತ ಎಂಬೋ ಭಾವದಿಂದ ಆ ಬುದ್ಧಿ ಸಾರಥಿ, ಮನಸ್ಸಲ್ಲಿ ಮನಸ್ಸು ಎಂಬುದು ಆ ಒಂದು ಹಗ್ಗ ಅಂತ, ಹಗ್ಗ ಅದಾಗತ್ತೆ. ಅದನ್ನ ಮನೋಭಿಮಾನಿ ದೇವತೆಗಳು ಇಟ್ಟುಕೊಂಡು ಇಂದ್ರಿಯಗಳು ಆಚೆ ಈಚೆ ಹೋಗದಂತೆ ಇಂದ್ರಿಯಾಭಿಮಾನಿ ದೇವತೆಗಳ ನಿಯಂತ್ರಣ ಮಾಡುತ್ತಾರ. ಈ ರೀತಿಯಿಂದ ಆ ವ್ರತವನ್ನ ಮಾಡ್ತಾ ಇರುವಾಗ ಸಾಕ್ಷಾತ್ತಾಗ ಆ ವಾಸುದೇವ ರೂಪ ಭಗವಂತ ನೀಲ ವರ್ಣದಿಂದ ಅವನು ದರ್ಶನ ಕೊಡ್ತಾನಂತ, ದರ್ಶನ ಕೊಟ್ಟು ಅವನು ಹೇಳ್ತಾನಂತ. ಆವಾಗ ಬರುತ್ತದು ಅಲ್ಲಿ ಏನ್ ಹೇಳ್ತಾನಂತರ, ಭಗವಂತ ನೀನು ವ್ರತವನ್ನ ಮಾಡಿದ್ದೆ, ಈ ಹಿಂದೆ ನೀವು ವೃಷ್ಟಿ ಗರ್ಭ ಅಂತ ಹೇಳ್ತಾರ, ಆ ರೂಪದಿಂದ ನೀನು ನನ್ನನ್ನ ಸ್ತೋತ್ರ ಮಾಡಿದ್ದಿ, ನಾನು ನಿನಗೆ ಮಗನಾಗಿ ಅವತಾರ ಮಾಡ್ತೀನಿ. ನಿನಗೆ ಇವಾಗ ಮನಸ್ಸಲ್ಲಿ ಏನು ಕ್ಲೇಶ ಇದೆ, ದೈತ್ಯರೆಲ್ಲ ಆಕ್ರಮಣ ಮಾಡಿದ್ದಾರೆ, ದೇವತೆಗಳು ನಿನ್ನ ಮಕ್ಕಳಾದ ಪುತ್ರ ಶೋಕದಿಂದ ನಿನ್ನ ಮಕ್ಕಳು ಅದೃಶ್ಯರಾಗಿದ್ದಾರೆ, ಅವ್ರಿಗೆ ಆಧಿಪತ್ಯ ಸಿಕ್ಕಿಲ್ಲ ಅಂಬೋ ದುಃಖ ಇದೆ. ಅದು ಅವರು ಇವಾಗ ಆ ದೇವತೆಗಳು ಏನೇ ಯುದ್ಧ ಮಾಡಿದ್ರು ಅವ್ರಿಗೆ ಆ ಒಂದು ಫಲ ಸಿಕ್ಕೋದೇ ಇಲ್ಲ. ಯಾಕೆ ಅಂದ್ರೆ ಹೇಳ್ತಾನೆ ಭಗವಂತ, ಇವಾಗ ಆ ಗುರು ನನ್ಗೆ ತುಂಬಾ ಅತಿ ಪ್ರಿಯರಾದಂತ ಬ್ರಾಹ್ಮಣರ ಆ ಒಂದು ಕವಚ ಆ ಬಲಿಚಕ್ರವರ್ತಿಗೆ ಇದೆ. ಅದು ಇರೋ ತನಕ ಬಲಿಚಕ್ರವರ್ತಿಯನ್ನ ಏನೇನೋ ಮಾಡ್ಲಿಕ್ಕೆ ಆಗಲ್ಲ. ಆದ ಕಾರಣದಿಂದ ನಾನು ನಿನ್ನಲ್ಲಿ ಒಂದು ಅವತಾರ ತಾಳ್ತೀನಿ. ಅವತಾರ ತಕೊಂಡು ಆ ಬಲಿಚಕ್ರವರ್ತಿಗೆ ಇರುವಂತ ಆ ಕವಚ ಏನು, ಆ ಗುರುಗಳ ಹಿರಿಯರ ಆ ಬ್ರಾಹ್ಮಣರಿಂದ ಅವನಿಗೆ ಒಂದು ಶಾಪ ಬರವಾಗ ಆ ಕವಚವನ್ನ ತೆಗೆದ ಮೇಲೆ ಅವನಿಗೇನೂ ಉದ್ಧಾರ ಆಗತ್ತೆ, ಮತ್ತು ನಿನ್ನ ಮಕ್ಕಳು ಆ ದೇವತೆಗಳಿಗೆ ಆ ಸ್ಥಾನಮಾನ ಸಿಕ್ಕತ್ತ ಅಂತ ಹೇಳ್ತಾನ. ಹಾಗೆ ಅವನ ಅದೃಷ್ಟ ಆಗುವಾಗ ಇನ್ನೊಂದು ಹೇಳ್ತಾನ, ಕಶ್ಯಪ ಋಷಿ ಬಂದು ಅವ್ರು ಯಾವತ್ತೂ ತಪೋನಿಷ್ಠರಾಗಿದ್ದಾರೆ, ಅವ್ರಿಗೇನೋ ನಾನು ಅನುಗ್ರಹ ಮಾಡಿ ಅವ್ರಿಗೇನೋ ಅವರು ತಪಸ್ಸಿಗೇನೋ ಅವ್ರಿಗೆ ಫಲವನ್ನ ನಾನು ಕೊಡ್ತೀನಿ. ಹೇಗೆ ಫಲ ಕೊಡ್ತಾರಂದ್ರೆ, ಅವರು ತಪಸ್ಸು ಮಾಡುತ್ತಾ ಇರೋವಾಗ ಅಲ್ಲಿ ಅವರಲ್ಲಿ ಒಂದು ವಿಶೇಷ ಒಂದು ವಿಭೂತಿ ಶಕ್ತಿ ಆಗೋದನ್ನ ಅವರು ನೋಡ್ತಾರಂತೆ. ಭಗವಂತ ತನ್ನಲ್ಲಿ ಒಂದು ವಿಶೇಷ ರೂಪದಿಂದ ತನ್ನಲ್ಲಿ ತನ್ನ ವೀರ್ಯದಲ್ಲಿ ಪ್ರವೇಶ ಮಾಡುವುದನ್ನ ಅವರು ನೋಡ್ತಾರಂತ. ತಕ್ಷಣ ಅವ್ರಿಗೆ ಗೊತ್ತಾಗತ್ತ, ಆವಾಗ ಆ ದೇವರ ಆ ತನ್ನ ವೀರ್ಯವನ್ನ ಆ ಒಂದು ಅದಿತಿ ದೇವಿಯಲ್ಲಿ ಆ ವೀರ್ಯವನ್ನ ದೇವರು ಇಡ್ತಾನಂತ. ಅದಿತಿ ದೇವಿ ಆ ಒಂದು ಆ ಗರ್ಭದಲ್ಲಿ ಇರೋವಾಗ ದೇವತೆಗಳು ಬ್ರಹ್ಮ ರುದ್ರಾದಿಗಳು ಎಲ್ಲರೂ ಬಂದು ಹೇಗೆ ಕೃಷ್ಣಾವತಾರದಲ್ಲಿ ಹೇಗಾಯ್ತು ಹಾಗೇನೆ ಇಲ್ಲಿ ಬಂದು ಅವ್ರಿಗೆ ಸ್ತೋತ್ರಗಳನ್ನ ಭಗವಂತನನ್ನ ಮಾಡಿ ಹಾಗೆ ಸ್ತೋತ್ರ ಮಾಡುವಾಗ ವಿಶೇಷವಾಗಿ ಚತುರ್ಮುಖ ಬ್ರಹ್ಮ ತ್ರಿವಿಕ್ರಮ ರೂಪವನ್ನ ಧ್ಯಾನ ಮಾಡಿ ಆ ಭಗವಂತನನ್ನ, ತ್ರಿವಿಕ್ರಮ ನೀನು ಏನೇನೆಲ್ಲ ಮಾಡಿದ್ದೆ, ತ್ರಿವಿಕ್ರಮ ಅವತಾರ ಅಂದ್ರೆ ಹಿಂದಿನ ಕಲ್ಪದಲ್ಲಿನೂ ಆಗಿದಲ್ಲ ದೇವರ ರೂಪ ತ್ರಿವಿಕ್ರಮ ರೂಪ, ಯಾವತ್ತು ಇರುವಂತ ರೂಪ ಅದು, ಅವನು ತೊಟ್ಟ ರೂಪ ಅಲ್ಲ ಇರುವಂತ ರೂಪ, ಅದನ್ನನ್ನು ಇವ್ರು ನೋಡ್ತಾರೆ. ವಿಶೇಷವಾಗಿ ತ್ರಿವಿಕ್ರಮ ದೇವರ ಉಪಾಸನೆ ಬ್ರಹ್ಮ ಮತ್ತು ವಾಯುದೇವರು ಆ ರುಜುಗಣಗರು ಮಾಡ್ತಾರೆ. ಆ ಒಂದು ತ್ರಿವಿಕ್ರಮ ರೂಪವನ್ನ ಚಿಂತನೆ ಮಾಡ್ತಾನೆ, ನೀನು ಸರ್ವಜ್ಞನಾಗಿದ್ದಿ, ತ್ರಿಗುಣವನ್ನ ದಾಟಿದ್ದಿ ನೀನು ಅಂತ ಹೇಳಿ ಆ ವಿಶೇಷವಾದ ಪ್ರಾರ್ಥನೆಯನ್ನ ಮಾಡ್ತಾನಂತ. ಆಮೇಲೆ ಮೂರು ಲೋಕಕ್ಕೇನು ನೀನು ಒಡೆಯನಾಗಿದ್ದಿ, ಮತ್ತು ನೀನು ಬ್ರಾಹ್ಮಣ ಪ್ರಿಯನಾಗಿದ್ದಿ, ಮತ್ತು ಇಂದ್ರನಿಗೆ ಯಾರು ಶತ್ರುವೋ ಅವರನ್ನ ನಾಶ ಮಾಡ್ತಿ ನೀನು, ಮತ್ತು ನಿನಗೆ ಮೂರು ಪಾದಗಳಿಂದ ಎಲ್ಲವನ್ನೂ ನೀನು ಆಕ್ರಮಣ ಮಾಡಿದ್ದೆ ಅಂತ ಹೇಳಿ, ಮತ್ತು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ನೀನೇ ಮಾಡ್ತಾ ಇದ್ದಿ ಅಂತ ವಿಶೇಷ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ಮೇಲೆ ಆವಾಗ ದೇವರು ಹುಟ್ಟೋ ಒಂದು ದಿವಸ ವಿಶೇಷವಾದ ದಿವಸ ಬರುತ್ತೆ. ಆ ಒಂದು ದಿವಸದಲ್ಲಿ ಗರ್ಭಸ್ಥಿತಿ ಎಲ್ಲ ಮಾಡಿದ ಮೇಲೆ ಭಗವಂತ ಆ ಒಂದು ಅದಿತಿ ದೇವಿಯಲ್ಲಿ ಅವತಾರ ತಾಳ್ತಾನ ಹೇಗಿರತ್ತ ಅದು ಅಂದ್ರೆ ಚತುರ್ಭುಜನಾಗೆ ಕಾಣಿಸ್ತಾನೆ, ಹೇಗೆ ಕೃಷ್ಣ ಅವತಾರ ಆಯ್ತು ಹಾಗೆ ಚತುರ್ಭುಜನಾಗೆ ಕಾಣಿಸ್ಕೊಳ್ತಾನಂತೆ. ಆಯುಧಗಳನ್ನ ನಾಲ್ಕು ಭುಜಗಳಲ್ಲಿ ಶಂಖ ಚಕ್ರ ಪದ್ಮಗದ ಆಯುಧನನ್ನ ಧರಿಸಿದ್ದಾನೆ, ನೀಲವರ್ಣನಾಗಿದ್ದಾನೆ, ಪೀತಾಂಬರ ಧಾರಿಯಾಗಿದ್ದಾನೆ. ಆಮೇಲೆ ಅವನ ಕಣ್ಣುಗಳನ್ನ ಹೇಳ್ತಾರೆ ಕಮಲನಯನಾಗಿ ಅವನು ಇದ್ದಾನೆ. ಆಮೇಲೆ ಕಿರೀಟವನ್ನ ಧರಿಸಿದ್ದಾನೆ. ಆಮೇಲೆ ಕಿರೀಟ ಮತ್ತು ಕೌಸ್ತುಭ ಮತ್ತು ಒಂದು ತಾವರೆದಂತ ಪಾದಗಳು ಇರುತ್ತೆ, ಶ್ರೀವತ್ಸ ಇರತ್ತ, ಮಕರ ಕುಂಡಲಗಳನ್ನ ಹಾಕೊಂಡಿದ್ದಾನೆ. ಹೀಗೆ ಹೀಗೆ ಅವನು ಕಾಣಿಸಿಕೊಡ್ತಾನಂತ. ಆವಾಗ ಏನಾಗತ್ತೆ ಅಂದ್ರೆ ಯಾವ ಯಾವ ಸಜ್ಜನರೆಲ್ಲ ಇದ್ದರು ಇಡೀ ಒಂದು ಲೋಕದಲ್ಲಿ, ಇಡೀ ಲೋಕದಲ್ಲಿ 14 ಲೋಕದಲ್ಲಿನು ಇರುವಂತ ಸಜ್ಜನರು ಎಲ್ಲೆಲ್ಲಿ ಇರ್ತಾರೋ ಅವ್ರ ಎಲ್ಲರಿಗೇನೋ ಒಂದು ಒಂದು ಹರ್ಷ ಅಂದ್ರೆ ಒಂದು ಒಂದು ಆನಂದ ಆಗತ್ತಂತೆ. ಅದು ಯಾರು ಕೊಡ್ತಾನಂತ ನಾವಲ್ಲಿ ನೋಡಿದ್ದೀವಿ ಹರಿತಾಂಸಾರದಲ್ಲಿ. ಮಾನದ ಅಂತ ಒಂದು ವಿಷ್ಣು ಸಹಸ್ರನಾಮ ರೂಪವನ್ನ ನೋಡುವಾಗ ಅದನ್ನು ಹೇಳ್ತಾರೆ. ಮಾನದ ಅಂದ್ರೆ ನಮ್ಮ ಒಳಗೆ ಇರುವಂತ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪ, ನಮ್ಮ ಸ್ವರೂಪದಲ್ಲಿ ಇರುವಂತ ಆನಂದದ ಒಂದು ಆ ಒಂದು ಆನಂದಕ್ಕೆ ಸಮಾನವಾದ ಒಂದು ಆನಂದವನ್ನ. ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್. ಸಮಟೈಮ್ಸ್ ನಮ್ಗೆ ತುಂಬಾ ದೇವರ ಪೂಜೆ ಏನು ಮಾಡಿದ್ರೆ ತುಂಬಾ ಒಳಗಿಂದ ಒಳಗಿಂದ ಸಂತೋಷ ಆಗತ್ತಲ್ಲ, ಅದು ಅವನು ವ್ಯಕ್ತ ಮಾಡುತ್ತಾನಂತ ಆ ರೂಪ ಮಾನದ ಅಂತ. ಈ ರೂಪ ಎಲ್ಲರಲ್ಲಿನೂ ವ್ಯಕ್ತ ಆಗಿ ಒಂದು ಸಂತೋಷ, ಭಗವಂತ ಅವತಾರ ಮಾಡಿದ್ದಾನೆ, ಭಗವಂತನನ್ನು ನೋಡಬಹುದು ಅಂಬೋ ಒಂದು ಸಂತೋಷ ಅವರಿಗೆ ಬರತ್ತಂತ. ಭಗವಂತ ಯಾವಾಗ ಅವತಾರ ಮಾಡಿದ್ದ ಅಂದ್ರೆ ಹೇಳ್ತಾರೆ, ಅವತ್ತು ಭಗವಂತ ಅವತಾರ ಮಾಡಿದ್ದ ಆ ದ್ವಾದಶಿ ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮತ್ತು ಶುಕ್ಲ ಪಕ್ಷದಲ್ಲಿ ದ್ವಾದಶಿ ದಿವಸ ಬೆಳಿಗ್ಗೆ ಬಂದು ಅವತ್ತು ಶ್ರವಣ ನಕ್ಷತ್ರ ಇರಬೇಕು. ಅದು ಮಧ್ಯಾಹ್ನ ತನಕ ಅಭಿಜಿತ್ ಮುಹೂರ್ತ ಅಂತ ಹೇಳ್ತಾರೆ, ಮಧ್ಯಾಹ್ನ ತನಕ ಆ ಒಂದು ನಕ್ಷತ್ರ ಇರಬೇಕು ಅಂತ. ಹಾಗಿದ್ರೆ ಅದಕ್ಕೆ ವಿಜಯ ದ್ವಾದಶಿ ಅಂತ ಹೇಳ್ತಾರೆ. ಸೊ ಮಧ್ಯಾಹ್ನ ಸೂರ್ಯ ಆ ಒಂದು ಸೆಂಟರ್ಲಿ ಇರಬೇಕು, ಮಧ್ಯಾಹ್ನದ ಸೂರ್ಯ ಇದ್ದಾಗ ಭಗವಂತ ಅವತಾರ ಮಾಡುತ್ತಾನಂತೆ. ಭಗವಂತ ಅವತಾರ ಮಾಡಿದವಾಗ ಅಲ್ಲಿ ಹೇಳ್ತಾರೆ, ಸಿದ್ಧರರು, ವಿದ್ಯಾಧರರು, ಕಿಂಪುರುಷರು, ಕಿನ್ನರರು, ಚಾರಣರು, ಯಕ್ಷ, ರಾಕ್ಷಸ, ಪಶು, ಪಕ್ಷಿ, ನಾಗ, ಸಾತ್ವಿಕರು ಎಲ್ಲರೂ ಆ ಒಂದು ಕುತೂಹಲದಿಂದ ದೇವರ ಸ್ವಾಗತ ಮಾಡ್ತಾರಂತೆ. ಹುಟ್ಟಿದ ತಕ್ಷಣವೇ ಅವನು ಬಂದು ತನ್ನ ಅಚಿಂತ್ಯ ಶಕ್ತಿಯನ್ನ ತೋರಿಸಿ ಆಯುಧ ಸಹಿತನಾಗಿ ಆ ಒಂದು ಆಭೂಷಣ ಆಯುಧ ಸಹಿತನಾಗಿ ಇರ್ತಾನಂತೆ. ಆಮೇಲೆ ಭಗವಂತ ಶೀಘ್ರದಲ್ಲಿ ಒಂದು ವಟು ರೂಪವನ್ನ ಧಾರಣೆ ಮಾಡ್ತಾರಂತೆ. ಅದನ್ನ ನೋಡಿ ಅಲ್ಲಿರುವಂತ ಋಷಿ ಮುನಿಗಳು, ವಶಿಷ್ಠರು ಮುಂತಾದವರು ಆ ಹುಟ್ಟಿದ ಮಗುಗೆ ಅಂದ್ರೆ ಕಶ್ಯಪ, ಅದಿತಿ ಅವರಿಗೆ ಆ ಒಂದು ಮಗುಗೆ ವಾಮನ ರೂಪ ಭಗವಂತನಿಗೆ ಜಾತ ಕರ್ಮ ಮುಂತಾದೆಲ್ಲ ಮಾಡ್ತಾರಂತ. ಆಮೇಲೆ ಅವನಿಗೆ ಉಪನಯನ ಮಾಡಿಸಬೇಕು ಅಂತ ವಟುವಾಗಿದ್ದಾನೆ, ಉಪನಯನಕ್ಕೆ ಸಿದ್ಧನಾಗಿದ್ದಾನೆ. ದೇವರು ಉಪನಯನ ದೇವರಿಗೆ ಮಾಡಿಸ್ತಾರಂತ ಆ ವೈಭವ ಹೇಳ್ತಾರೆ. ಸೂರ್ಯ ತಾನೇ ಇಳಿದು ಬಂದು ಗಾಯತ್ರಿ ಉಪದೇಶವನ್ನ ಕೊಡ್ತಾನಂತೆ, ಮತ್ತು ಬೃಹಸ್ಪತಿ ಬಂದು ಯಜ್ಞೋಪವಿತವನ್ನ ಹಾಕ್ತಾರಂತೆ, ಕಶ್ಯಪರು ಮೌಂಜಿ ಅದನ್ನು ಕೊಡ್ತಾರಂತೆ, ಮತ್ತು ಧರಣಿ ದೇವಿ ಭೂದೇವಿ ಬಂದು ಕೃಷ್ಣಾರ್ಜುನವನ್ನ ಕೊಡ್ತಾಳಂತೆ. ಚಂದ್ರ ವನಸ್ಪತಿಗಳಿಗೆ ಅಭಿಮಾನಿ, ಅವನು ಏನು ಮಾಡ್ತಾನ, ಫಲಾಶಾಂಭೋ ಒಂದು ದಂಡ ಕೊಡ್ತಾರಲ್ಲ ಉಪನಯನದಲ್ಲಿ, ಆ ದಂಡವನ್ನ ಕೊಡ್ತಾನಂತೆ. ತಾಯಾದಂತ ಅದಿತಿ ದೇವಿ ಕೌಪೀನವನ್ನ ಕೊಡ್ತಾಳ, ಮತ್ತು ಜೀವಲೋಕದಲ್ಲಿ ಇರುವಂತ ದೇವತೆಗಳು ಜೀವಾಭಿಮಾನಿ ಭಾರತಿಯಿಂದ ಶ್ರೀದೇವಿ ಶ್ರೀರೂಪ ಒಂದು ಅದರಲ್ಲಿ ಭಾರತೀನೂ ಇರ್ತಾಳೆ. ಸೊ ಆಕಾಶದಲ್ಲಿ ಆ ಜೀವಸ್ಥಾನದಲ್ಲಿ ಮತ್ತು ನಾಟ್ ಓನ್ಲಿ ಸ್ವರ್ಗ ಮಾತ್ರ ಇಲ್ಲ, ಊರ್ಧ್ವ ಲೋಕದಲ್ಲಿ ಎಲ್ಲ ಇರುವಂತ ಆ ಅದಕ್ಕೆ ಎಲ್ಲದಕ್ಕೇನು ಅಭಿಮಾನಿಯಾದಂತ ಆ ಭಾರತಿ ದೇವಿಯೇ ದೇವರಿಗೆ ಒಂದು ಛತ್ರವನ್ನ ಹಾಕ್ತಾಳಂತ, ಛತ್ರ ದೇವರಿಗೆ ಹಾಕ್ತಾಳೆ. ಬ್ರಹ್ಮದೇವರು ಕಮಂಡಲವನ್ನ ಕೊಡ್ತಾರೆ, ಸಪ್ತ ಋಷಿಗಳು ಕುಶವನ್ನು ಕೊಡ್ತಾರಂತ, ದರ್ಬೆಯನ್ನು ಕೊಡ್ತಾರಂತೆ. ಆಮೇಲೆ ಸರಸ್ವತಿ ದೇವಿ ಆ ಒಂದು ಭಗವಂತನಿಗೆ ಅಕ್ಷಮಾಲವನ್ನು ಕೊಡ್ತಾಳಂತೆ. ಮತ್ತು ಈ ವಟುವಿಗೆ ಒಂದು ಭಿಕ್ಷೆಗೆ ಪಾತ್ರ ಬೇಕಲ್ಲ, ಆ ಪಾತ್ರೆಯನ್ನ ಸಾಕ್ಷಾತ್ತಾಗಿ ಯಕ್ಷಪತಿಯಾದಂತ ಕುಬೇರನೇ ಕೊಡ್ತಾನಂತೆ. ಮತ್ತು ಮೊಟ್ಟಮೊದಲ್ಲಿ ಯಾರು ಭಿಕ್ಷೆಯನ್ನ ಹಾಕ್ತಾಳಂತೆ ಸತಿದೇವಿ ಅಂದ್ರೆ ಉಮಾದೇವಿ ಆ ಭಿಕ್ಷೆಯನ್ನ ಹಾಕ್ತಾರಂತೆ. ಹೀಗೆ ಭಗವಂತನಿಗೆ ಎಲ್ಲಾ ದೇವತೆಗಳೂ ಆ ವಟುವಿನಲ್ಲಿ ವಟುವಿಗೆ ಬಂದು ಸೇವೆಯನ್ನ ಮಾಡುತ್ತಾರಂತ. ಇಷ್ಟು ಲಕ್ಷಣದಿಂದ ಅಂದ್ರೆ ಏನಾಯ್ತು ಇವಾಗ ಭಗವಂತ ಆ ಒಂದು ಇವಾಗ ಏನಾಗತ್ತಂದ್ರೆ ಆ ಬಲಿಗೆ ರಾಜ್ಯ ಬಂದಿದೆ. ಬಂದಾಗ ಅವನು ಇಂದ್ರಸ್ಥಾನದಲ್ಲಿ ಕುಳಿತಿರುವಾಗ ಇಂದ್ರ ಅಂಬವನು ಆ ಒಂದು ಶತ ಅಶ್ವಮೇಧ ಯಾಗ ಮಾಡಬೇಕು. ಅವನು ಆ ಯಾಗವನ್ನ ಅವನು ಮಾಡ್ತಾ ಇದ್ದಾನಂತೆ. ದೊಡ್ಡದಾದ ಒಂದು ಯಾಗವನ್ನ ಅವನು ಮಾಡಬೇಕು. ಆ ಪದವಿ ಉಳಿಸಿಕೊಳ್ಳಬೇಕಂದ್ರ ಆ ಯಾಗವನ್ನ ಮಾಡಬೇಕು. ಮಾಡ್ತಾ ಇದ್ದಾನ, ಋಷಿ ಮುನಿಗಳ ಅನುಗ್ರಹದಿಂದ ಕವಚದಿಂದ ಮಾಡ್ತಾ ಇದ್ದಾನ. ಇವಾಗ ಈ ಬಲಿಚಕ್ರವರ್ತಿ, ಇವಾಗ ಈ ವಾಮನ ರೂಪಿ ಭಗವಂತ ಅಲ್ಲಿಗೆ ಹೊರಟಿದ್ದಾನೆ. ಅವನು ಹೊರಟಿದ್ದಾಗ ಇಷ್ಟೂ ರೂಪದಿಂದಲೂ ಭಗವಂತನಿಗೆ ಯಾರು ಕೊಡ್ತಾರೆ, ಒಂದೊಂದು ರೂಪದಿಂದಲೂ ಸೇವೆ ಮಾಡುತ್ತಾ ಅವನು ಪರಿವಾರ ಸಹಿತನಾಗಿ ವಾಮನ ರೂಪ ಭಗವಂತ ಈ ಯಜ್ಞಶಾಲೆಗೆ ಹೋಗ್ತಾನಂತೆ. ಯಜ್ಞಶಾಲೆಗೆ ಹೋದಾಗ ಅಲ್ಲಿ ಹೇಳ್ತಾರೆ, ಆ ವಾಮನನ ತೇಜಸ್ಸನ್ನ ನೋಡಿ ಅಲ್ಲಿ ಋತ್ವಿಜರು ಅಂದ್ರೆ 16 ಮಂದಿ ಋತ್ವಿಜರು ಇರ್ತಾರೆ, ಅನೇಕ ಯಾಗಗಳನ್ನ ಮಾಡ್ತಾ ಇರ್ತಾನಂತೆ. ಸೊ ಅನೇಕ ರೀತಿಯಿಂದ ಅಲ್ಲಿ ಋತ್ವಿಜರು ಅನೇಕರು ಇರ್ತಾರಂತೆ. ಈ ಸೆಟ್ ಆಫ್ 16 ಬಹಳ ಜನ ಇರ್ತಾರಂತೆ. ಈ ವಾಮನ ರೂಪ ಭಗವಂತನನ್ನು ನೋಡಿದ ತಕ್ಷಣ ಎಲ್ಲರೂ ಎದ್ದು ನಿಂತು ಬಿಡ್ತಾರಂತೆ. ಬಲಿಚಕ್ರವರ್ತಿಗೇನು ಆ ವಾಮನ ರೂಪಿ ಭಗವಂತನನ್ನ ನೋಡಿ ತುಂಬಾ ಕುತೂಹಲ ಆಗತ್ತಂತೆ. ಕುತೂಹಲ ಆಗಿ ಅವನಿಗೆ ಪಾದ ಪೂಜೆ ಮಾಡ್ತಾನಂತೆ. ಪಾದ ಪೂಜೆ ಮಾಡಿ ಅಂದ್ರೆ ಯಾವಾಗ ಪಾದ ಪೂಜೆ ಮಾಡುವಾಗ ಅದು ಹೇಳ್ತಾರೆ, ಪಾದಕ್ಕೆ ಪೂಜೆ ಮಾಡ್ತಾರೆ. ಭಗವಂತನ ಸಾಕ್ಷಾತ್ ಪಾದಕ್ಕೇನೆ ಪೂಜೆ ಮಾಡ್ತಾ ಇದ್ದಾನೆ ಬಲಿಚಕ್ರವರ್ತಿ. ಆವಾಗ ಆ ಪಾದ ಜಲವನ್ನ ಪ್ರೋಕ್ಷಣೆ ಮಾಡುತ್ತಾ ಅವನು ಹೇಳ್ತಾನಂತೆ, ನಿನ್ನ ಬ್ರಾಹ್ಮಣ ಆವಾಗ ದೇವರು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ನಿನ್ನ ಪಾದ ಈ ಬ್ರಾಹ್ಮಣನ ಪಾದ, ಈ ಪಾದದಲ್ಲಿ ಆ ಗಂಗೆ ಮುಂದೆ ಆ ಬ್ರಾಹ್ಮಣನಲ್ಲಿ ಭಗವಂತನೇ ಸನ್ನಿಹಿತಾನೆ ಇರ್ತಾನೆ. ಆದ ಕಾರಣದಿಂದ ಅವನು ತೀರ್ಥ ಪಾದ ಅನ್ನ, ಈ ಪಾದದ ನೀರು ತೀರ್ಥ ಪಾದ ಆಯಿತು. ಇದನ್ನ ತಲೆಯಲ್ಲಿ ದೇವರ ತೀರ್ಥವನ್ನ ತಲೆಯಲ್ಲಿ ಧಾರಣೆ ಮಾಡಿದ ಶಿವ ಮುಂತಾದವರು ರುದ್ರದೇವರೇ ಧಾರಣೆ ಮಾಡಿ ಪವಿತ್ರರಾದರು. ಸೊ ನಾನು ಈ ತೀರ್ಥವನ್ನ ಧಾರಣೆ ಮಾಡ್ತೀನಿ, ಧಾರಣೆ ಮಾಡುವ ಮೂಲಕವಾಗ ನನ್ನ ಅನೇಕ ಜನ್ಮದ ಪಾಪಗಳೆಲ್ಲ ಹೋಗತ್ತ ಅಂತ ಔತ್ಸವನು ಮಾಡಿದ ಅಂತ. ಮಾಡಿದ ಮೇಲೆ ಮಾಡಿ ನಿಮ್ಮ ಬ್ರಾಹ್ಮಣನ ಈ ಬ್ರಾಹ್ಮಣ ರೂಪಿಯಾಗ ಬಂದ ಭಗವಂತನನ್ನ ಹೊಗಳಿದ ಮೇಲೆ ಮತ್ತು ವಾಮನ ರೂಪಿ ಭಗವಂತ ಮಾತಾಡ್ತಾನಂತ. ವಾಮನ ರೂಪಿ ಭಗವಂತ ಏನು ಮಾಡ್ತಾನೆ, ಬಂದ ಕಾರ್ಯ ಬಂದು ಈ ಒಂದು ಸುಜೀವಿಯಾದಂತ ಈ ಒಂದು ಬಲಿಚಕ್ರವರ್ತಿಯನ್ನ ಉದ್ಧಾರ ಮಾಡಬೇಕು, ಇಂದ್ರನಿಗೇನು ಉದ್ಧಾರ ಮಾಡಬೇಕು, ಸಜ್ಜನರು ಎಲ್ಲರಿಗೇನು ಉದ್ಧಾರ ಆಗ್ಬೇಕು ಅಂದ್ರೆ ಇವಾಗ ಆ ಬಲಿಚಕ್ರವರ್ತಿಯಲ್ಲಿ ಬಲಿನಾಮಕ ಅಸುರ ಕೂತಿದ್ದಾನೆ. ಆ ಅಸುರನ್ನ ಹೊರಗೆ ಹಾಕಬೇಕು, ಆ ಅಸುರದ ಪ್ರಭಾವ ಇವನಿಂದ ಹೋಗಬೇಕು. ಅದಕ್ಕೆ ಏನು ಮಾಡ್ತಾನಂದ್ರೆ ಫಸ್ಟ್ ಇನ್ನೊಂದು ನಿಯಮವನ್ನು ತೋರಿಸ್ತಾರೆ. ಯಾಚನೆ ಯಾರು ತಕೊಳ್ಳಕ್ಕೆ ಬರ್ತಾರೋ, ಯಾಚಕ ಯಾರು ದಾನವನ್ನ ಕೊಡ್ತಾರೋ, ಆ ದಾನ ಕೊಡೋ ಆ ವ್ಯಕ್ತಿಯಲ್ಲಿ ಇರುವಂತ ಭಗವಂತನನ್ನ ಸ್ತುತಿ ಮಾಡೋದು ಅಂತ ಒಂದಿದೆ. ಅದನ್ನ ಸ್ತುತಿ ಮಾಡಬೇಕು. ತಾನು ಯಾಚಕನಾಗಿ ಬಂದಾಗ ತಾವು ಕೆಳಗೆ ಇದ್ದೀವಿ, ಕೊಡುವವನು ಮೇಲೆ ಇದ್ದಾನೆ ಎಂಬ ಭಾವನೆ ತೋರಿಸಬೇಕು ಎಂಬುದು ಒಂದು ಪರ್ಪಸ್ಸು. ಇನ್ನೊಂದು ಪರ್ಪಸ್ ಅವನು ಹೇಳೋದು ಏನು ಅಂದ್ರೆ, ಈ ಬಲಿಯಲ್ಲಿ ಇರುವಂತ ಈ ಅಸುರ ಚಂದಾಗಿ ಇವಾಗ ಬಲಿಯಲ್ಲಿ ಎರಡೂ ಕಾಣಿಸ್ತಾ ಇದೆ. ಆ ಬ್ರಾಹ್ಮಣನ ಪಾದ ಪ್ರಕ್ಷಾಲನೆ ಮಾಡ್ತಾನೆ, ಆ ಶುಕ್ರಾಚಾರ್ಯರ ಮಾತನ್ನ ಕೇಳ್ತಾನೆ, ಭೃಗುವಂಶದ ಋಷಿ ಮುನಿಗಳಿಗೆಲ್ಲ ಸತ್ಕಾರ ಮಾಡ್ತಾನೆ. ಇದು ಒಳ್ಳೇದು ಇದೆ, ಇವಾಗ ಅದು ಕೆಟ್ಟದನ್ನ ಹೊರಗೆ ತರಬೇಕು. ಆದ ಕಾರಣದಿಂದ ಭಗವಂತ ಹೊಗಳಲಕ್ಕೆ ಶುರು ಮಾಡ್ತಾನಂತ. ಯಾವ ಒಟು ವೇಷದಿಂದ ಬಂದು ಅಲ್ಲಿ ಹೇಳ್ತಾನಂತ, ನೀನು ಈ ತರ ವರ್ತನೆ ಮಾಡೋದು ನಿನ್ನ ವಂಶದಲ್ಲೇ ಇದೆ, ನಿನ್ನ ವಂಶದಲ್ಲಿ ಎಲ್ಲರೂ ಯೋಗ್ಯರಾಗಿದ್ದಾರೆ, ನಿನ್ನ ಕುಲ ಯೋಗ್ಯವಾಗಿದೆ, ನಿನ್ನ ಯಶಸ್ಸು ಕೀರ್ತಿ ನಿಮ್ಮ ವಂಶದಲ್ಲಿ ಎಂದೆಂದು ಇದೆ. ಮತ್ತು ಅದು ಮಾತ್ರ ಇಲ್ಲ, ನಿಮಗೆ ನಿಮ್ಮ ವಂಶದಲ್ಲಿ ಮಾರ್ಗದರ್ಶಕರಾಗಿ ಭೃಗುಮುನಿ ಇದ್ದಾರೆ, ಶುಕ್ರಾಚಾರ್ಯರು ಮತ್ತು ಭೃಗು ವಂಶದವರೆಲ್ಲರೂ ಇದ್ದಾರೆ. ಅವರು ಒಳ್ಳೆ ಮಾರ್ಗವನ್ನ ತೋರಿಸ್ತಾರೆ. ಅದು ಮಾತ್ರ ಇಲ್ಲ, ಪ್ರಹ್ಲಾದ ಇದ್ದಾನೆ ಚಂದ್ರನಂತೆ, ಆ ಒಂದು ಆಕಾಶದಲ್ಲಿ ನೀಲ ಆಕಾಶದಲ್ಲಿ ಇರುವಂತ ಚಂದ್ರನಂತೆ ಪ್ರಹ್ಲಾದ ರಾಯರೇ ಅಲ್ಲಿ ವಂಶದಲ್ಲಿ ಬಂದು ಎಲ್ಲವನ್ನು ಮಾಡಿ ತೋರಿಸಿದ್ದಾರೆ ಅವರು. ಮತ್ತು ಅದು ಮಾತ್ರ ಇಲ್ಲ, ನಿಮ್ಮ ವಂಶದಲ್ಲಿ ಯಾರು ದುರ್ಬಲರೇ ಇಲ್ಲ, ನೀವೆಲ್ಲರೂ ಪರಾಕ್ರಮಿಗಳು, ನೀವು ಯಾರು ದೀನರೇ ಅಲ್ಲ, ಎಲ್ಲರೂ ದಾನಶೀಲರು. ಯಾವ ಬ್ರಾಹ್ಮಣ ಪ್ರಿಯಂಪ್ಟ್ ಮಾಡ್ತಾನೆ ದೇವರು, ಯಾರು ದಾನ ಕೇಳಿ ಬಂದ್ರನು ಆ ಬ್ರಾಹ್ಮಣನಿಗೆ, ಅಂದ್ರೆ ಯಾಗ ಮಾಡುವಾಗ ಯಾವ ಬ್ರಾಹ್ಮಣ ಬರ್ತಾನೋ, ತಾನೇ ಬರ್ತಾನೋ, ಅವನು ಏನು ಕೇಳುತ್ತಾನೋ ಅವನಿಗೆ ಇಲ್ಲ ಅಂತ ನೀವು ಹೇಳೋದೇ ಇಲ್ಲ, ಸರ್ವಸ್ವವೂ ನೀವು ಕೊಡ್ತೀರಾ. ಇದು ಯಾಕೆ ಹೇಳ್ತಾನಂದ್ರೆ, ಹಿಂದೆ ಶುಕ್ರಾಚಾರ್ಯ ಇದಕ್ಕೆ ವಿರುದ್ಧವಾಗಿ ಹೇಳ್ತಾರೆ, ಸರ್ವಸ್ವವು ನೀನು ಕೊಡಬಾರದು ಎಂಬುದಕ್ಕೆ ವೇದಗಳನ್ನ ಪ್ರಮಾಣವಾಗಿ ತಕ್ಕೊಂಡು ಶುಕ್ರಾಚಾರ್ಯರು ಅವನಿಗೆ ಉಪದೇಶ ಮಾಡ್ತಾರ, ಇವರೇ ಮಾಡಿಸ್ತಾರೆ, ಅದು ಗೊತ್ತಿದೆ. ಅದಕ್ಕೆ ಇದಕ್ಕೆ ಮುಂಚೆನೆ ಹೇಳ್ತಾನೆ, ನಿಮ್ಮ ವಂಶದಲ್ಲಿ ಯಾವ ಬ್ರಾಹ್ಮಣ ಯಾಗ ಸಮಯದಲ್ಲಿ ಬಂದು ಯಾಚನೆ ಮಾಡಿದ್ರೆ ಅದನ್ನ ಇಲ್ಲ ಅಂತ ಹೇಳೋದಿಲ್ಲ, ಆ ಕೊಟ್ಟ ಮಾತನ್ನು ನೀವು ಮೀರೋದು ಇಲ್ಲ, ಅಂತ ವಂಶದಲ್ಲಿ ನೀನು ಬಂದಿದೆ. ಅದು ಮಾತ್ರ ಅಲ್ಲ, ನಿಮ್ಮಲ್ಲಿ ಇರುವಂತಹ ಕೀರ್ತಿ, ನಿರ್ಮಲವಾದ ಕೀರ್ತಿ ನೀವು ಪಲಾಯನವೂ ಮಾಡೋದಿಲ್ಲ. ಅಂದ್ರೆ ಹೇಳ್ಬಿಟ್ಟು ಹಿರಣ್ಯಕಶಿಪು ವಿರೋಚನ ಮುಂತಾದವರನ್ನ ಹೊಗಳಲಕ್ಕೆ ಶುರು ಮಾಡ್ತಾನಂತ ದೇವರು. ಯಾಕೆ ಇದನ್ನ ಮಾಡ್ತಾನ ದೇವರು ಹೀಗೆ ಸುಳ್ಳು ಹೇಳ್ತಾನ ಅಂದ್ರೆ, ವಾಸ್ತವದಲ್ಲಿ ಅದು ಸುಳ್ಳೇ ಇಲ್ಲ. ಹಿರಣ್ಯಾಕ್ಷನಲ್ಲಿ ಇರುವಂತ ತನ್ನ ರೂಪನನ್ನೇ ಹೊಗಳ್ತಾನೆ, ಹಿರಣ್ಯಕಶಿಪುವಲ್ಲಿ ಇರುವಂತ ತನ್ನ ರೂಪ, ಮತ್ತು ಅಲ್ಲಿ ಇರುವಂತ ಜಯ ವಿಜಯರು ಇದ್ದೇ ಇದ್ದಾರೆ, ಅವರಲ್ಲಿ ಇರುವಂತ ರೂಪಗಳು. ಸೊ ಹೀಗೆ ಇರುತ್ತೆ. ಸೊ ವಿರೋಚನನಲ್ಲಿನೂ ಆ ದೈತ್ಯನಲ್ಲಿನೂ ನಿಂತು ಕೆಲಸ ಮಾಡುವನು ಇವನೇ ಇದ್ದಾನೆ. ಅದು ಒಂದು. ಇನ್ನೊಂದು ಪರ್ಪಸ್ ಏನು ಅಂದ್ರೆ, ಅವನಿಗೆ ಈ ತರ ಹೇಳುವ ಮೂಲಕವಾಗಿ ಏನ್ ಹೇಳ್ತಾನಂದ್ರೆ, ಹಿರಣ್ಯಾಕ್ಷ ಏನ್ ಮಾಡಿದ ಅಂದ್ರೆ, ಈ ಅವನು ಎಲ್ಲರನ್ನೂ ಗೆದ್ದು ಒಂದೇ ಗದೆಯನ್ನ ಹಿಡ್ಕೊಂಡು ಇಡೀ ಮೂರು ಲೋಕಕ್ಕೆನೂ ಹೋಗ್ತಾನಂತ, ಸಂಚಾರ ಮಾಡಿ ಒಂದು ಗದೆಯಿಂದನೆ ಎಲ್ಲರನ್ನೂ ಕೊಂದು ಹಾಕ್ತಾನಂತ. ಮತ್ತು ಅವನ ಜೊತೆಯಲ್ಲಿ ಅವನಿಗೆ ಪ್ರತಿದ್ವಂದ್ವಿ ಯಾರು ಇದ್ದಿಲ್ಲ ಅಂತ ಹೇಳ್ತಾರೆ. ಎಲ್ಲರನ್ನೂ ಪರಾಕ್ರಮ ಮಾಡಿಬಿಟ್ಟ, ವಿಷ್ಣುವಿಗೆ ಚಂಚಲ ಆಯಿತು ಅಂತ ಹೀಗೆ ಒಂದು ಮಾತು, ತನ್ನ ಬಗ್ಗೆ ನಿಂದಿತವಾದ ಒಂದು ಶಬ್ದವನ್ನು ದೇವರು ಹಾಕ್ತಾನಂತ. ಮತ್ತು ಹಿರಣ್ಯಕಶಿಪುಗೆ ಹೇಳಿ ಹಿರಣ್ಯಾಕ್ಷ ಆಯ್ತು. ಮತ್ತು ಹಿರಣ್ಯಾಕ್ಷನನ್ನ ಆ ದೇವರು ಕೊಂದಾಗ ದೇವರಿಗೆ ಒಂದು ಕಂಪನೆ ಬಂತು. ಹೀಗೆಲ್ಲ ವಿರುದ್ಧವಾಗಿ ಹೇಳ್ತಾನೆ ಭಗವಂತ, ಹೇಳ್ತಾನೆ ಕಂಪನೆ ಆಯ್ತು. ನಾನು ಅವನನ್ನ ಸೋಲಿಸಿದ, ವಿಷ್ಣು ಅವನನ್ನ ವರಾಹ ರೂಪದಿಂದ ಸೋಲಿಸಿದ ಮೇಲೆನೂ ಅವನ ಪರಾಕ್ರಮವನ್ನ ಮನಸ್ಸಲ್ಲಿ ಇಟ್ಟುಕೊಂಡೇ ಇದ್ದ. ಅವನ ಪರಾಕ್ರಮ ಅಂತ ಏನಿದೆ, ಹಿರಣ್ಯಾಕ್ಷನಲ್ಲಿ ಇರುವಂತಹ ಪರಾಕ್ರಮ ಶಕ್ತಿ ಭಗವಂತನೇ, ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡೇ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನು ಹಿರಣ್ಯಾಕ್ಷನ ವಧ ಆದ ಮೇಲೆ ಹಿರಣ್ಯಕಶಿಪು ಹೊರಟಾನಂತ. ಏನು ಶೂಲ ಧಾರಣ ಮಾಡಿಕೊಂಡು ಇಡೀ ಪ್ರಪಂಚವನ್ನ ಸುತ್ತಾ ಇದ್ದ ಅಂತ, ವೈಕುಂಠಕ್ಕೆನು ಹೋಗ್ತಾನಂತ. ಅದನ್ನ ನೋಡಿ ವಿಷ್ಣುವಿಗೆ ಏನು ಚಂಚಲ ಆಗತ್ತಂತ. ಇವನೇನ್ ಮಾಡಿದ್ದಾನಂತ, ವಿಷ್ಣು ಬಂದು ಒಂದು ಸೂಕ್ಷ್ಮ ರೂಪವನ್ನ ತಾಳುತ್ತಾನಂತ. ಸೂಕ್ಷ್ಮ ರೂಪ ತಾಳಿ ಆ ಒಂದು ಹಿರಣ್ಯಕಶಿಪುವನ್ನ ಹೃದಯದಲ್ಲಿ ಹೋಗಿ ನಿಂತು ಬಿಟ್ಟಿದ್ದಾನಂತ. ಯಾಕಂದ್ರೆ ಹಿರಣ್ಯಕಶಿಪು ಹೊರಗೆನ್ನೇ ನೋಡುವವನು ಒಳಗೆ ನೋಡೋದಲ್ಲ, ಅದಕ್ಕೆ ತನ್ನನ್ನ ಅಲ್ಲಿ ಹೋಗಿ ಬೊಚ್ಚಿ ಇಟ್ಟುಕೊಂಡು ಬಿಟ್ಟ ಅಂತ ಹೇಳ್ತಾರೆ. ವೇದದಲ್ಲಿನೂ ಅದೇ ಬರುತ್ತೆ, ದೇವರು ನಮ್ಮ ಹೃದಯ ಗುಹೆಯಲ್ಲಿ ಬೊಚ್ಚಿಟ್ಟುಕೊಂಡು ತನ್ನನ್ನ ತಾನೇ ಬೊಚ್ಚಿಟ್ಟುಕೊಂಡು ಇದ್ದಾನಂತ. ಅದನ್ನೇ ಇವ್ರು ಹೇಳ್ತಾರೆ, ಬುಚ್ಚಿಟ್ಟುಕೊಂಡು ಇದ್ಬಿಟ್ಟ. ಅದು ಮಾತ್ರ ಅಲ್ಲ, ಅವನ ಶರೀರವನ್ನು ಆ ಒಂದು ಸೂಕ್ಷ್ಮ ರೂಪದಿಂದ, ಪ್ರಾಣ ರೂಪದಿಂದ, ಶ್ವಾಸ ರೂಪದಿಂದ ಪ್ರವೇಶ ಮಾಡಿದ ಅಂತ. ಅಂದ್ರೆ ಅವನಲ್ಲಿ ಪ್ರವೇಶ ಮಾಡಿ ಆ ಒಂದು ವಾಯುವಿನ ಆವೇಶದಿಂದ ಪ್ರಹ್ಲಾದರಾಯರು ಹುಟ್ಟುತ್ತಾರೆ, ಅದನ್ನನ್ನು ಹೇಳ್ತಾನೆ. ಹೀಗೆಲ್ಲ ಮಾಡಿದ ಅಂತ ಹೊಗಳ್ತಾ ಏನಾಗತ್ತಂದ್ರೆ, ಇವನಲ್ಲಿ ಇರುವಂತ ಅಂದ್ರೆ ಆ ಬಲಿಚಕ್ರವರ್ತಿಯಲ್ಲಿ ಇರುವಂತ, ಯಾವಾಗ್ಲೂ ಇಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ, ದೇವರನ್ನ ನಾವು ಶ್ರವಣಂ ವಿಷ್ಣೋಹ ಅಲ್ಲಿ ಹೇಳುವಾಗ ಬಂತು, ಶ್ರವಣ ಮಾಡುವಾಗ ಒಳ್ಳೇದನ್ನ ಕೇಳಬೇಕು ಅಂತ. ಇಲ್ಲಿ ವಿಷ್ಣುವಿನ ನಿಂದನೆ ಅಂದ್ರೆ ಹಿರಣ್ಯಕಶಿಪುರ್ ಹಿರಣ್ಯಾಕ್ಷ ವಿರೋಚನನ್ನ ಹೇಳ್ತಾನೆ. ವಿರೋಚನ ಬಂದು ಬ್ರಾಹ್ಮಣರಿಗೆ ಅಷ್ಟು ಒಂದು ಉಪಕಾರ ಮಾಡಿದ್ದ ವಿರೋಚನ, ಅವನು ತುಂಬಾ ಪರಾಕ್ರಮಿ, ಅವನು ತನ್ನ ಜೀವನವನ್ನು ತ್ಯಾಗ ಮಾಡ್ತಾನೆ ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನ ಉಳಿಸ್ಲಕ್ಕಾಗಿ ಮಾಡ್ತಾನ. ಹೀಗೆಲ್ಲ ದೈತ್ಯರನ್ನೆಲ್ಲ ಹೊಗಳಕ್ಕೆ ಶುರು ಮಾಡ್ತಾನ. ಈ ತರ ಭಗವಂತನ ನಿಂದನೆ. ಏನು ನಿಂದನೆ ಅಂದ್ರೆ, ನಾನು ನನಗೆ ಅಂಜಿಕೆಯಾಯ್ತು, ನಾನು ಅವನನ್ನ ಈ ತರ ಭಗವಂತನ ನಿಂದಿತವಾದ ಮಾತನ್ನು, ಭಗವಂತನ ಸರ್ವೋತ್ತಮತ್ವಕ್ಕೆ ಭಂಗವಾದ ಏನಾರು ಮಾತುಗಳು ಅಂದ್ರೆ, ಇಲ್ಲಿ ಬಲಿಚಕ್ರವರ್ತಿ ಅದನ್ನ ಹೇಳ್ತಾನೆ. ಆಕ್ಚುಯಲ್ ಆಗಿ ಬಲಿಚಕ್ರವರ್ತಿಯಲ್ಲಿ ಈ ಒಂದು ದೈತ್ಯ ಆವೇಶ ತುಂಬಿ ತುಂಬಿ ಬರುತ್ತೆ. ಅವನಿಗೆ ಖುಷಿಯ ಸಂತೋಷ ಆಗತ್ತಂತೆ. ಹಿರಣ್ಯಕಶಿಪು ವಿರೋಚನದಲ್ಲಿ ಕೇಳ್ತಾ ಕೇಳ್ತಾ ಅವನಿಗೆ ಸಂತೋಷ ಆಗಲಿಕ್ಕೆ ಅಲ್ಲಿ ಅಸುರನ ಆವೇಶ ಪೂರ್ತಿ ಅಲ್ಲಿ ಬಂದ್ಬಿಡತ್ತಂತ. ಹಾಗಿರುವಾಗ ಬಲಿ ಹೇಳ್ತಾನಂತ, ಇಲ್ಲ ಎಲ್ಲ ಹೇಳಿದ ಮೇಲೆ ಇವ್ರು ಕೇಳ್ತಾರೆ, ನನ್ಗೆ 3 ಪಾದ ಭೂಮಿ ಕೊಡು, ಭೂದಾನ ಕೊಡು ಅಂತ ಕೇಳಿದಾಗ, ಆವಾಗ ಬಲಿ ಚಕ್ರವರ್ತಿಯಲ್ಲಿ ಅಸುರ ಆವೇಶ ತುಂಬಿ ಬಿಟ್ಟಿರತ್ತೆ. ಆವಾಗ ಅವನಿಗೆ ಹೇಳ್ತಾನಂತ, ಈ ಜಗತ್ತಿಗೆ ಏಕಮಾತ್ರ ಪ್ರಭು ನಾನು, ನಾನೇ ಈ ಇಡೀ ಜಗತ್ತಿಗೆ ಏಕಮಾತ್ರ ಪ್ರಭುವಾಗಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಭಗವಂತನನ್ನು ನೋಡಿ ಹೇಳ್ತಾನೆ, ನಿನಗೆ ಬುದ್ಧಿ ನಾಶ ಆಗಿದೆ, ನಿನಗೆ ಏನು ಕೇಳಬೇಕು ಅಂತೂ ಗೊತ್ತಾಗ್ತಾ ಇಲ್ಲ, ಈ ತರ ಮಾತುಗಳನ್ನ ಆಡ್ತಾನಂತೆ. ಈ ತರ ಮಾತುಗಳು, ನಾವು ಭಗವಂತನ ವಿರುದ್ಧವಾದ ಮಾತುಗಳನ್ನ ಕೇಳುವಾಗ ನಾವು ನಮ್ಮ ಕಿವಿಯನ್ನ ಮುಟ್ಟುಕೋಬೇಕು, ಅಥವಾ ಶಾಂತಂ ಪಾಪಂ ಅಂತ ಹೇಳ್ಬೇಕಂತ. ಅಥವಾ ಇದಕ್ಕೆ ನಾವು ಏನಾರು ಒಂದು ಕೆಟ್ಟದು ಏನಾರು ಆದ್ರೆ ನಮ್ಮಲ್ಲಿ ಸಂಪ್ರದಾಯದಲ್ಲಿ ಇದೆ, ನಾರಾಯಣ್ ನಾರಾಯಣ್ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಆ ಕೆಟ್ಟದು ನಮ್ಮ ಮನಸ್ಸು ನಮ್ಮ ಚಿತ್ತಕ್ಕೆ ಹೋಗಬಾರದು. ನಾರಾಯಣ ಶಬ್ದ ಹಾಕ್ಬಿಟ್ರೆ ಆ ಕೆಟ್ಟದು ಹೋಗ್ಬಿಡುತ್ತೆ. ಆ ಪಾಪಗಳು, ಆ ಪಾಪದ ಚಿಂತನೆ, ಆ ಎಲ್ಲವೂ ನಮ್ಮ ಚಿತ್ತದಲ್ಲಿ ಹೋಗೋದೇ ಇಲ್ಲ, ಒಳ್ಳೇದಾಗ್ಬಿಡತ್ತೆ. ಈ ವಿಷಯಗಳು ಹೋಗ್ಬಿಡತ್ತೆ. ಮತ್ತು ಈ ವಿಷ ಹೋದ ಮೇಲೆ ನಮ್ಮಿಂದ ಹೊರಡುವ ಮಾತಲ್ಲಿ ವಿಷ ಇರೋದಿಲ್ಲ. ಅಮೃತ ಅಂದ್ರೆ ದೇವರ ಹೆಸರುಗಳು. ನಮ್ಮ ಮಾತೃಕಾನ್ಯಾಸದಲ್ಲಿ ಏನೇನು ಹೊರತು ಎಲ್ಲವೂ ದೇವರ ಪರವಾಗಿ ಆಗ್ಬಿಡತ್ತಂತ. ಹಾಗೆ ಆದ ಕಾರಣದಿಂದ ಶಾಂತಂ ಪಾಪಂ ಅಂತ ಹೇಳ್ಬೇಕಂತ. ಅದನ್ನ ಬಲಿಚಕ್ರವರ್ತಿ ಹೇಳಲ್ಲ. ಸೊ ಅವನಿಗೆ ಆ ಪೂರ್ತಿ ಅವನಿಗೆ ಆ ಪಾಪ, ಆ ದೈತ್ಯ ಆವೇಶ ಕಂಪ್ಲೀಟ್ ಆಗಿ ತುಂಬಿ ಬಿಡತ್ತೆ. ಹೀಗೆ ಹೇಳುವಾಗ ಅಲ್ಲಿ ಭಗವಂತ ಹೇಳ್ತಾನಂತ, ಇಲ್ಲಪ್ಪ ನನ್ಗೆ 3 ಸಾಕು. ಯಾಕೆಂದ್ರೆ ನಮ್ಮಂತವ್ರಿಗೆ ಅಲ್ಲಿ ತೋರಿಸಿಕೊಡ್ತಾನೆ ಭಗವಂತ, ಇಂದ್ರಿಯ ನಿಗ್ರಹ ನಮ್ಮಂತವ್ರಿಗೆ ಬೇಕು. ಅಂದ್ರೆ ತೇನ ತತ್ತೇನ ಭುಂಜಿತ ಅಂತ ಹೇಳುವಾಗ, ದೇವರು ಎಷ್ಟು ಕೊಟ್ಟಿದ್ದಾನೋ ಅದನಿಂದ ನಾವು ಸಂತೋಷ ಪಡಬೇಕು. ಯಾಕೆ ಅಂದ್ರೆ ನೀನು ಎಷ್ಟೋ ಕೊಟ್ಟರೂ ಆ ಇಂದ್ರಿಯ ನಿಗ್ರಹ ಇಲ್ಲದೆ ಹೋದರೆ ನಮಗೆ ಯಾವ ಫಲವೂ ಸಿಕ್ಕೋದೇ ಇಲ್ಲ ಅಂತ ಹೇಳ್ತಾನಂತೆ. ಯಾವ ಫಲವೂ ನಮ್ಗೆ ಇದರಿಂದ ಆಗೋದೇ ಇಲ್ಲ. ಆದ ಕಾರಣದಿಂದ 3 ಪಾದ ಭೂಮಿನೇ ನನ್ಗೆ ಸಾಕಪ್ಪ ಅಂತ ದೇವ್ರು ಹೇಳ್ತಾನಂತ. ಆವಾಗ ಶುಕ್ರಾಚಾರ್ಯರು ಅವ್ರಿಗೆ ಉದ್ಧಾರ ಮಾಡಬೇಕು ಅಂತ. ಶುಕ್ರಾಚಾರ್ಯರಿಗೆ ಎಲ್ಲವೂ ಗೊತ್ತಿರತ್ತ. ಇದ್ರೂ ಶಿಷ್ಯ ವಾತ್ಸಲ್ಯದಿಂದ ಅವನಿಗೆ ಉಪದೇಶ ಮಾಡ್ತಾರಂತ. ನೋಡಪ್ಪ ಇವನು ಸಾಧಾರಣ ಇಲ್ಲ, ಇವನು ಕಶ್ಯಪನಿಗೆ ಹುಟ್ಟಿರುವಂತ, ಅದಿತಿ ಕಶ್ಯಪನಿಗೆ ಹುಟ್ಟಿರುವಂತ ಸಾಕ್ಷಾತ್ ವಾಮನ ರೂಪ ಭಗವಂತ. ಅವನು ಬಂದು ತನ್ನ ಮೂಲ ರೂಪವನ್ನ ತೋರಿಸ್ತಾನೆ, ತ್ರಿವಿಕ್ರಮಾಗ ತೋರಿಸ್ತಾನೆ ಅವನು ಆ ತ್ರಿವಿಕ್ರಮ ಅವತಾರದಿಂದ. ಅದು ಎಲ್ಲ ತ್ರಿವಿಕ್ರಮ ಅವತಾರ ಅಂಬೋದು ಎಲ್ಲವನ್ನೂ ಆಕ್ರಮಣ ಮಾಡುತ್ತೆ. ಇಡೀ ಭೂಮಿ ಆಕಾಶ ಎಲ್ಲ ಆಕ್ರಮಣ ಮಾಡಿದ್ರೆ ನೀನು ಎಲ್ಲಿಂದ ಕೊಡ್ಲಕ್ ಹೋಗ್ತೀವಿ? ನಿನ್ನ ಮಾತು ನೀನು, ನಾನು 3 ಹೆಜ್ಜೆ ಕೊಡ್ತೀನಿ ಅಂತ ಹೇಳಿದ್ರೆ 3 ಹೆಜ್ಜೆ ಕೊಡ್ಲಕ್ಕೆ ನಿನ್ಗೆ ಸಾಧ್ಯವೇ ಇಲ್ಲ. ಯಾವಾಗ ನೀನು ಕೊಟ್ಟ ಮಾತನ್ನ, ಒಂದು ಬ್ರಾಹ್ಮಣನಿಗೆ ಕೊಟ್ಟ ಮಾತನ್ನ ನೀನು ಉಳಿಸೋದಿಲ್ಲವೋ ನಿನಗೆ ನರಕ ಪ್ರಾಪ್ತಿ ಆಗತ್ತೆ, ಅಪಕೀರ್ತಿ ಬರುತ್ತೆ. ಈ ತರ ನೀನು ಮಾಡಬೇಡ. ಅದು ಒಂದು ಇನ್ನೊಂದು ಉಪದೇಶ ಮಾಡ್ತಾನೆ. ಇದನ್ನ ಋಗ್ವೇದದಲ್ಲಿ ಬಂದಿರುವಂತ ಒಂದು ಮಾತು, ಓಂ ಮತ್ತು ಸತ್ಯ ಮತ್ತು ಅನೃತ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಸರ್ವಸ್ವವೂ ಕೊಡ್ತೀನಿ ಅಂತ ಹೇಳೋದು ಸರಿಯಲ್ಲ. ಸರ್ವಸ್ವವು ಕೊಟ್ರ ಹಾಗೆ ಒಂದು ವೃಕ್ಷ, ಹಾಗೆ ವೃಕ್ಷದ ಜೊತೆಯಲ್ಲಿ ಕಂಪೇರ್ ಮಾಡ್ತಾರ. ವೃಕ್ಷ ಒಂದು ಹೂ ಹಣ್ಣು ಎಲ್ಲವೂ ಕೊಡತ್ತ. ಆ ವೃಕ್ಷ ಅಂಬೋದು ಒಂದು ಸತ್ಯ, ನಾವು ಮಾತಾಡುವಂತ ಒಂದು ಸತ್ಯ ಅಂತ ನಾವು ತಕೊಂಡ್ರೆ ಆ ಸತ್ಯದ ಜೊತೆಯಲ್ಲಿ ಸ್ವಲ್ಪ ಆ ಒಂದು ಸುಳ್ಳು ಅಂಬೋದು ಬೇಕು. ಸುಳ್ಳು ಅಂಬೋದು ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಬೇರಂತೆ ಇರತ್ತ, ಬೇರಂತೆ ಅದು ಕೆಳಗೆ ಇರಬೇಕು. ಅಂದ್ರೆ ನಮ್ಗೆ ನಾವು ಆಸಕ್ತರು ಅಂಬೋದು ನಮ್ಗೆ ಗೊತ್ತಿರಬೇಕು. ನಮ್ಗೆ ಎಲ್ಲವೂ ಕೊಡ್ಲಕ್ಕೆ ತಾಕತ್ತು ಇಲ್ಲ, ಎಲ್ಲವೂ ಕೊಡುವ ಅಧಿಕಾರವೂ ನಮ್ಗೆ ಇಲ್ಲ. ಸೊ ನಮಗೆ ನಮ್ಮ ಜೀವನಕ್ಕೆ ಏನೇನು, ನಮ್ಮ ಧರ್ಮಕ್ಕೆ ಏನೇನು ಇರಬೇಕು ಅದನ್ನ ಇಟ್ಟುಕೊಂಡೇ ಕೊಡಬೇಕು. ಏನಂದ್ರೆ ಐದು ಇರಬೇಕು ಅಂತಲ್ಲಿ ಹೇಳ್ತಾರೆ. ಏನು ಅಂದ್ರೆ ಐದು ಭಾಗ, ನಮ್ಮ ನಮ್ಮ ಆಸ್ತಿ ಪಾಸ್ತಿ ಏನಿದೆ ಐದು ಭಾಗ ಏನು ಅಂದ್ರೆ, ಒಂದು ಭಾಗದಿಂದ ಪುಣ್ಯ ಕೆಲಸಗಳನ್ನ ಮಾಡಬೇಕು, ರಾಜನಿಗೆ ಹೇಳುವಂತದ್ದಿದು. ಒಂದು ಭಾಗದಿಂದ ಪುಣ್ಯ, ಒಂದು ಭಾಗದಿಂದ ಕೀರ್ತಿ, ಒಂದು ಭಾಗದಿಂದ ನಮ್ಮನ್ನ ನಂಬಿ ಯಾರು ಬದುಕ್ತಾರೋ ಅವ್ರಿಗೆ ರಕ್ಷಣೆಗಾಗಿ ಒಂದು ಭಾಗ, ಮತ್ತು ಇಟ್ಟ ಧನ ವೃದ್ಧಿ ಒಳ್ಳೆ ರೀತಿಯಿಂದ ಅದನ್ನ ವೃದ್ಧಿ ಸಮೃದ್ಧಿ ಆಗಬೇಕು ಅದು ಒಂದು. ಇನ್ನೊಂದು ನಮ್ಮ ಒಂದು ಸಂತೋಷ ತೃಪ್ತಿಗೆ ಒಂದು ಭಾಗ ಹೀಗೆ ಇಟ್ಕೋಬೇಕು. ಸೊ ಇಟ್ಕೊಂಡು ನಾವು ಕೊಡಬೇಕು, ಎಲ್ಲವನ್ನು ಕೊಡಬಾರದು. ಎಲ್ಲ ಸರ್ವಸ್ವ ತ್ಯಾಗ ಮಾಡಿದ್ರೆ ನೀನೇ ಉಳಿಯೋದಿಲ್ಲ, ನೀನೇ ಉಳಿಯೋದಿಲ್ಲ ಅಂದ್ರೆ ನಿನ್ನ ಸಾಧನೆ ಇಷ್ಟು ಎಲ್ಲರಿಗೂ ಚಕ್ರವರ್ತಿ ನೀನು ಪೋಷಣೆ ಮಾಡೋದು ಹೇಗಾಗತ್ತೆ ಅಂತ ಅವ್ರು ಹೇಳುವಾಗ, ಆವಾಗೆ ಆ ಶುಕ್ರಾಚಾರ್ಯರ ಮಾತನ್ನ ಅವನು ಉಲ್ಲಂಘನ ಮಾಡಿ ಶುಕ್ರಾಚಾರ್ಯರಿಗೆ ಉಪದೇಶ ಕೊಡ್ತಾನಂತೆ. ಅದು ಕೊಡುವ ಉದ್ದೇಶ ಏನು ಅಂದ್ರೆ, ಇಲ್ಲಿ ಎರಡು ವಿಷಯವನ್ನ ಸ್ಪಷ್ಟ ಮಾಡ್ತಾರ. ಸರ್ವಸ್ವ ಒಂದೊಂದು ಕಡೆ ನಾವು ಹೇಳ್ತೀವಿ, ಸರ್ವಸ್ವವು ತ್ಯಾಗ ಮಾಡಬೇಕು ಅಂತಾನು ಒಂದು ಮಾತು ಬರುತ್ತಲ್ಲ. ದೇವರು ರಕ್ಷಣೆ ಮಾಡ್ತಾನೆ ನಾವು ಕಥೆಗಳಲ್ಲಿ ಹೇಳ್ತೀವಿ, ಸರ್ವಸ್ವ ತ್ಯಾಗ ಮಾಡಿದ್ದವನಿಗೆ ಭಗವಂತ ರಕ್ಷಣೆ ಮಾಡುತ್ತಾನಂತ ಬರುತ್ತಲ್ಲ ಅಂದ್ರೆ, ಅಲ್ಲಿ ಭಗವಂತನ ಭಕ್ತಿ ಇಟ್ಟುಕೊಂಡು ಯಾರು ದಾನ ಮಾಡ್ತಾರೋ, ನಾವು ಏನೇ ದಾನ ಮಾಡಿದ್ರು ಭಗವಂತನ ಭಕ್ತಿಯನ್ನ ಇಟ್ಟುಕೊಂಡು ನಾವು ದಾನ ಮಾಡಿದ್ರೆ ಅದು ಒಂದೇ ಒಂದು ತುತ್ತು ನೀರಾಗಲಿ ಅಥವಾ ಸರ್ವಸ್ವವು, ಕೊನೆಯಲ್ಲಿ ಸರ್ವ ಸಮರ್ಪಣ ಮಾಡ್ತೀವಿ ಅಂತ ನಮಸ್ಕಾರ ಮಾಡ್ತೀವಿ ಮಾಡಿದ್ದಾಗೆ ಭಗವಂತ ನಮ್ಗೆ ರಕ್ಷಕನಾಗಿ ನಿಂತು ಬಿಡ್ತಾನೆ. ಆ ನಮ್ಮನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಭಗವಂತ ತೋರಿಸ್ತಾನೆ. ಭಗವಂತನ ಭಕ್ತಿ ಇಲ್ಲದೆ ನಾವು ಎಷ್ಟೂ ದಾನ ಮಾಡಿದ್ರು ಭಗವಂತ ರಕ್ಷಣೆಗೆ ಬರೋದೇ ಇಲ್ಲ. ಅದನ್ನ ಇಟ್ಟುಕೊಂಡು ಇವ್ರು ಹೇಳ್ತಾ ಇದ್ದಾರೆ, ನೀನು ಸರ್ವಸ್ವವು ದಾನ ಮಾಡಿದ್ರಿ, ಯಾಕೆಂದ್ರೆ ನಿನ್ನಲ್ಲಿ ಏಕಮೇವ ಪ್ರಭು ಅಂತ ಚಿಂತನೆ ಬಂದಿದ, ಅಹಂಕಾರ ಬಂದಿದೆ, ನಿನಗೆ ಅಭಿಮಾನ ಬಂದಿದೆ, ಕೀರ್ತಿ ಬೇಕು, ನನ್ನ ತರ ಯಾರು ಮಾಡ್ತಾರ ಅಂಬೋದು ಬಂದಿದೆ, ಅಹಂಕಾರ ದುರಭಿಮಾನ ದೇವರೆಂಬೋದನ್ನ ಮರೆತು ನೀನು ದಾನ ಮಾಡ್ತಾ ಇದ್ದಿ, ಈ ಕಾರಣದಿಂದ ಯಾರು ನಿನಗೆ ರಕ್ಷಣೆಗೆ ಬರೋದಿಲ್ಲ ಅಂತ ಹೇಳುವಾಗ ಅದನ್ನ ಸರಿಯಾಗಿ ಅರ್ಥ ಮಾಡದೆ ತಿರುಗಾ ಒಂದು ಲೆಕ್ಚರ್ ಕೊಡ್ತಾನೆ ಶುಕ್ರಾಚಾರ್ಯರಿಗೆ. ಅವನು ಕೌಂಟರ್ ಲೆಕ್ಚರ್ ಉದ್ದವಾಗಿ ಕೊಡ್ತಾನೆ. ಅವನು ಹೇಳುತ್ತಾನೆ, ನೀವು ಹೇಳುವಂತ ಈ ಧರ್ಮಗಳೆಲ್ಲ ಬರೀ ಬ್ರಾಹ್ಮಣರಿಗೆ, ನನ್ನಂತ ರಾಜನಿಗೆಲ್ಲ, ನನ್ನಂತ ರಾಜ ನಾನು ಎಂಥ ಕುಲದಲ್ಲಿ ಬಂದಿದ್ದೀನಿ ಅಂತ ತನ್ನ ಬಗ್ಗೆ ತನ್ನ ಕೀರ್ತಿ ಬಗ್ಗೆ ಹೇಗೆ ತಾನು ಯುದ್ಧದಿಂದ ನಾನು ಪಲಾಯನ ಮಾಡೋದಿಲ್ಲ, ಯುದ್ಧದಿಂದ ಪಲಾಯನ ಮಾಡದೆ ತಮ್ಮ ಜೀವನವನ್ನ ತ್ಯಾಗ ಮಾಡಿರುವಂತ ಆ ಒಂದು ರಾಜಂದರು ಅನೇಕರಿರಬಹುದು, ಬಟ್ ಸರ್ವಸ್ವವು ತ್ಯಾಗ ಮಾಡಿದ ಒಬ್ಬ ಸಿಕ್ಕೋದು ತುಂಬಾ ಕಠಿಣ. ಸೊ ನಾನು ಸರ್ವಸ್ವವು ನೀನು ಹೇಳುವ ಪ್ರಕಾರ ಈ ಒಂದು ವಟು ವಿಷ್ಣುವಾಗಿ ಇದ್ರನು ನಾನು ಅವನಿಗೆ ಸರ್ವಸ್ವವು ಕೊಡ್ತೀನಿ ನಾನು, ಬಿಕಾಸ್ ನಾನು ನನ್ನ ಮಾತು ನನಗೆ ಮುಖ್ಯ, ನನ್ನ ಕೀರ್ತಿ ನನಗೆ ಮುಖ್ಯ. ಅದು ಮಾತ್ರ ಅಲ್ಲ, ನನ್ನ ಶತ್ರು ದೇವರಿಗೆ ಹೇಳ್ತಾ ಇದ್ದಾನೆ, ನನ್ನ ಶತ್ರುವಾಗೆ ಬಂದು ಈ ವೇಷ ಅಂಜಿಕೊಂಡು ನನ್ನ ಎದುರಿಗೆ ಬರಲಿಕ್ಕೆ ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ಹಿಂದೆ ಬಂತಲ್ಲ ಅವನು ಹೇಳ್ತಾನಲ್ಲ, ನಾನು ಹೃದಯ ಗುಹೆಯಲ್ಲಿ ಹೋಗಿ ಸೂಕ್ಷ್ಮ ರೂಪದಲ್ಲಿ ಕೂತು ಬಿಟ್ಟ ಮೇಲೆ ಎಲ್ಲ ಕಡೆನೂ ಹಿರಣ್ಯಕಶಿಪು ಹುಡುಕ್ತಾನೆ, ಎಲ್ಲ ಕಡೆನೂ ಹುಡುಕ್ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ಎಲ್ಲಾ ಕಡೆನೂ ನಾನು ಹುಡುಕಿ ಆಯ್ತು, ಎಲ್ಲಾ ಕಡೆನೂ ಇಲ್ಲ ಅಂದ್ರೆ ಏನಾಯ್ತು, ಕಣ್ಣು ಅವನು ಈ ಪ್ರಪಂಚದಲ್ಲೇ ಇಲ್ಲ, ಅವನು ಸತ್ತೋದ ಅಂತ ತಿಳ್ಕೊಳ್ತಾನೆ ಅವನು. ಅಂದ್ರೆ ದೇವರನ್ನ ನಮ್ಮ ಪಾಂಚಭೌತಿಕ ದೇಹ ಉಳ್ಳವ ಅಂತ ತಿಳ್ಕೊಂಡಿದ್ದಾನೆ. ಅದನ್ನೇ ಇವನು ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನಿಂದ ಭಯದಿಂದ ಅವನು ಈ ವೇಷ ಹಾಕೊಂಡು ಬಂದಿದ್ದಾನೆ, ಆ ಒಂದು ದೇಶವನ್ನ ಹಾಕೊಂಡು ಬಂದಿದ್ದಾನೆ, ಅವನು ಕೇಳಿದ್ದನ್ನ ನಾನು ಕೊಡ್ತೀನಿ, ಅಥವಾ ಅವನಿಗೆ ಈ ತರ ಕಪಟ ವಂಚ ಮಾಡ್ತೀನಿ ಅಂತ ಅವನಿಗೆ ಒಂದು ಭಯ ಇದ್ರೆ ತನ್ನ ರೂಪವನ್ನ ಅವನು ತೋರಿಸಿ, ಅಂದ್ರೆ ವಿಷ್ಣುವಾಗೆ ವಟುವಾಗಲ್ಲ ವಿಷ್ಣುವಾಗೆ ಒಂದು ಮೂಲ ರೂಪ ತೋರಿಸಿ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರಲಿ, ಈ ಭೂಮಿಗಾಗಿ ಯುದ್ಧಕ್ಕೆ ಬರಲಿ, ಯುದ್ಧದಲ್ಲಿ ನಾನು ಸೋತರ ನನ್ನ ಭೂಮಿ ಅವನಿಗೆ ಹೋಗುತ್ತ, ಅವನು ಸೋತರ ಅದು ನನ್ನಲ್ಲಿಯೇ ಉಳಿಯುತ್ತ, ಸೊ ಕೀರ್ತಿ ನನ್ನ ಪಕ್ಕದಲ್ಲೇ ಇದೆ ಅಂದ್ರೆ ದೇವರು ಸೋಲ್ತಾನಂತ ಒಂದು ಭಾವನೆ, ಮತ್ತು ದೇವನು ಕಪಟ ವಂಚ ಮಾಡ್ತಾನಂತ, ಹೀಗೆಲ್ಲ ದೇವರ ಬಗ್ಗೆ ತಪ್ಪು ತಿಳುವಳಿಕೆ. ಇದನಿಂದ ಇವನು ದಾನ ಮಾಡ್ತಾ ಇದ್ದಾನೆ, ಇದು ಹೇಗೆ ಸಾತ್ವಿಕ ದಾನ ಆಗತ್ತೆ, ಹೇಗೆ ಭಕ್ತಿ ರಹಿತವಾದ ಈ ದಾನವನ್ನು ಅವನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತು ಶುಕ್ರಾಚಾರ್ಯರಿಗೆ ಸಿಟ್ಟು ಬರತ್ತೆ, ಯಾಕೆಂದ್ರೆ ಇಷ್ಟು ಉಪದೇಶ ಮಾಡುವಾಗ ನನಗೆ ನೀನು ಉಪದೇಶ ಮಾಡ್ತಾ ಇದ್ದಿ, ಸೊ ನಿನಗೆ ನಿನಗೆ ಬಂದ ಸಂಪತ್ತು, ಮತ್ತು ಹೀಗೆ ದೇವರ ಬಗ್ಗೆ ಎಲ್ಲ ಹೀಗೆ ಮಾತಾಡ್ತಾ ಇದ್ದಾನೆ, ನಿನಗೆ ಬಂದ ಸಂಪತ್ತು ಎಲ್ಲವೂ ನಾಶ ಆಗಲಿ ಅಂತ ಶಾಪ ಕೊಡ್ತಾರೆ. ಆವಾಗ ಭೃಗುವಂಶದಲ್ಲಿ ಇರುವಂತ ಆ ಋಷಿ ಮುನಿಗಳು ಎಲ್ಲರೂ ಏನು ಹೇಸಿಕೆ ಆಗತ್ತೆ, ಎಲ್ರು ಹೌದು ಹೌದು ಅಂತ ತಥಾಸ್ತು ತಥಾಸ್ತು ಅಂತ ಎಲ್ರೂ ಹೇಳ್ತಾರೆ. ಆದ ಕಾರಣದಿಂದ ಅವನಿಗೆ ಆ ಕವಚ ಎಂಬುದು ಹೋಗ್ಬಿಡುತ್ತೆ. ಆ ಬ್ರಾಹ್ಮಣರ ಆ ಸಾಧುಗಳ ಸಂಘ ಕವಚ ಸಂಘ ಅಲ್ಲ ಇದೆ, ಇದ್ರನ್ನು ಮನಸ್ಸಿನಿಂದ ಅಸಂಗ ಆಗ್ಬಿಡುತ್ತದು, ಸಾಧುಗಳ ಅಸಂಗ ಬಂದ್ಬಿಡುತ್ತೆ ಅವನಿಗೆ. ಆದ ಮೇಲೆ ವಿಂಧ್ಯಾವಳಿಯನ್ನ ಕರೆದು, ವಿಂಧ್ಯಾವಳಿ ಹಾಗೆ ತಲೆಯಲ್ಲಿ ಒಂದು ಬಟ್ಟೆ ಅಂದ್ರೆ ತಲೆ ಮೇಲೆ ಒಂದು ಇದು ಹಾಕೊಳ್ತಾರಲ್ಲ, ಅದಕ್ಕೆ ಕುಂಬರೀಕ ಅಂತ ಕರೀತಾರಂತೆ. ಆ ಕುಂಬರೀಕ ಒಂದು ಹಾಕೊಂಡು ಬಂದು ಆ ಒಂದು ಸ್ವರ್ಣದ ಪಾತ್ರದಿಂದ ದಾನ ಕೊಡ್ತಾನ. ದಾನ ಕೊಟ್ಟು ಆವಾಗ ದಾನ ಕೊಡುವಾಗ ತಿರ್ಗಾನು ಒಂದು ಸ್ವಲ್ಪ ಬುದ್ಧಿ ಅವನಿಗೆ ಬರುತ್ತೆ, ಚೂರು ಬುದ್ಧಿ ಬರುತ್ತೆ. ಆ ದೇವರ ಪಾದ ಆ ಪಾದ ಪ್ರಕ್ಷಾಲನೆಯನ್ನು ಅವನು ಮಾಡ್ಕೊಳ್ತಾನಂತ, ಮಾಡಿಕೊಂಡು ದಾನವನ್ನ ಅವನು ಕೊಡ್ತಾನ. ಸೊ ಆವಾಗೆ ತ್ರಿವಿಕ್ರಮ ರೂಪವನ್ನ ಭಗವಂತ ತೋರಿಸ್ತಾನ, ಅಂದ್ರೆ ಅದು ತಕ್ಕೊಂಡ ರೂಪ ಇಲ್ಲ, ಆ ದುರ್ಗಾ ಮಾಯೆ ಹೋಗತ್ತೆ, ಅಲ್ಲಿ ತ್ರಿವಿಕ್ರಮ ರೂಪ ಕಾಣಿಸತ್ತಂತೆ. ತ್ರಿವಿಕ್ರಮ ರೂಪವನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಅದು ನಾವು ಫ್ರೈಡೇ ಅದನ್ನ ಕಂಟಿನ್ಯೂ ಮಾಡೋಣ. ಬನ್ನಿ, ಕೃಷ್ಣಾರ್ಪಣಮಸ್ತು.